ಚಿಂದ್ಯಾತ್ಸತೋಹಿಕಾಭಾವೇ ಸ್ವಯಮೇವ ಸಮಭ್ಯಸಿ ಬ್ರೂಯಾದಪಿ ಚ ಶಿಷ್ಯೇಭ್ಯಃ ಸಚ್ಚಿದ್ಧಾಂತ ಮಹಾಪಯನ್. ಸಚ್ಚಿದ್ಧಾಂತಕ್ಕೆ ವಿರೋಧ ಬರದಂತೆ ತಾನು ಕೇಳಬೇಕು ಮತ್ತು ಇತರರಿಗೆ ಹೇಳಬೇಕು ಅಂತ ಹೇಳಿ. ಹಾಗಿದ್ರೆ ಸತ್ಸಿದ್ಧಾಂತ ಅಂದರೆ ಯಾವುದು? ಯಾವ ಸಿದ್ಧಾಂತವನ್ನು ಯಾವ ಕಾಲಕ್ಕೂ ಕೂಡ ಕೈಬಿಡಬಾರದು ಅಂದರೆ ಅಶೇಷ ಗುಣಪೂರ್ಣತ್ವಂ ಸರ್ವದೋಷ ಸಮುಜ್ಜಿತಿ ವಿಷ್ಣೋರನ್ಯತತ್ತಂತ್ರಂ ಇದು ಸಮ್ಯಗ್ ನಿರ್ಣಯ ಸ್ವತಂತ್ರತ್ವಂ ಸದಾ ತಸ್ಯ ತಸ್ಯ ಭೇದಶ್ಚ ಸರ್ವತಃ ಅದೋಷತ್ವಸ್ಯ ಸಿದ್ಧ್ಯರ್ಥಂ ಯದಭೇದೇ ತದನ್ವಯ ತತ್ತತ್ರಂತಜ್ಜ ಮುಕ್ತಾನಾಂ ಅಪಿ ತದ್ಗುಣಪೂರ್ತಯೇ ಮುಕ್ತಾನಾಮಪಿ ಭೇದಶ್ಚ ತ್ರಿಭಿನ್ನಪಭಿನ್ನತಾಂ ಗಚ್ಚ ದೃಷ್ಟಂ ಕ್ವಚಿತ್ ತಸ್ಯಾಪಿ ಅಭಾವೋ ಅನುಭವೋಪಗಃ ಪೂರ್ವಾಭೇದೇ ದೋಷವತ್ವಂ ಈಶಶ್ಚೇತ್ಯತಿ ಭಿನ್ನತಾ ನಾರಾಯಣೇನ ಮುಕ್ತಾನಾಂ ಅಪಿ ಸಮ್ಯಗಿತಿ ಸ್ಥಿತಿಃ ಭೇದಾಭೇದೇಭ್ಯಭೇದೇನ ದೋಷಾಣಾಮಪಿ ಸಂಭವಃ ನಿರ್ದೋಷತ್ವಂ ರಮಾಯಾಶ್ಚ ತದನಂತರತಾತಃ ಬ್ರಹ್ಮ ಸರಸ್ವತೀವೀಂದ್ರ ಶೇಷರುದ್ರಾಶ್ಚ ತತ್ಪ್ರಿಯಃ ಚಕ್ರಕಾಮೋ ತದನ್ನೇ ಚ ಕ್ರಮಾದ್ಭುಕ್ತಾವಪೀತಿ ಚ ಸತ್ಸಿದ್ಧಾಂತ ಇದಿ ಜ್ಞೇಯೋ ನಿರ್ಣೀತೋ ಹರಿಣಾ ಸ್ವಯಂ. ಇದಿಷ್ಟು ಸತ್ಸಿದ್ಧಾಂತ ಅಂತ ಹೇಳಿ ಆಚಾರ ಸಿದ್ಧಾಂತದ ಒಟ್ಟು ಸಾಲವನ್ನು ಆಚಾರ ಹೇಳ್ತಾರೆ. ಅಶೇಷ ಗುಣಪೂರ್ಣತ್ವ ಇದು ಟೀಕಾರ ಹೇಳಬೇಕಾದ್ರೆ ಪ್ರಶ್ನೆ ಹಾಕೋತಾರೆ. ಶ್ರುತಾವೃತ್ತಿ ಪ್ರವಚನಾಭ್ಯಾಂ ಅಭಿನವೋತ್ಪ್ರೇಕ್ಷಾ ಉದಯಾತ್ ತೇಪಿ ಶ್ರವಣಾದಿ ಫಲಂ ಪ್ರಸುವಾತಿ ಸತ್ಸಿದ್ಧಾಂತ ಹಾನಿರೇವ ಮಹತಃ ಪ್ರತ್ಯವಾಯಸ್ಯ ಹೇತುರಿತಿ ವಕ್ಷಾಮಃ. ಯಾವಾಗ ಶ್ರವಣ ಭರಣ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ? ಶ್ರೇಷ್ಠವಾದ ಸಿದ್ಧಿ ಬರುತ್ತೆ. ಆದರೆ ಸತ್ಸಿದ್ಧಾಂತ ಹಾನಿ ಮಾತ್ರ ಆಗದಂತೆ ನೋಡ್ಕೋಬೇಕು. ಕ್ಷುದ್ರಸ್ಖಲಿತಂತು ಅಲ್ಪೀಯಸಏವ ಒಂದು ನೋಟ್ ಬರೀತ ಕ್ಷುದ್ರಸ್ಖಲಿತಂತು ಅಲ್ಪೀಯಸಏವ ಸಣ್ಣ ಪುಟ್ಟ ತಪ್ಪುಗಳಾದರೆ ಇಗ್ನೋರ್ ಮಾಡಿ ಪರವಾಗಿಲ್ಲ ಅಂತ. ಈ ಸತ್ಸಿದ್ಧಾಂತಕ್ಕೆ ವಿರೋಧವಾಗದಂತೆ ಸಣ್ಣ ಪುಟ್ಟ ತಪ್ಪುಗಳಾಗೋದಾದರೆ ಅಡುಗೆ ಮಾಡೋದ್ರೆ ಸ್ವಲ್ಪ ಉಪ್ಪು ಹೆಚ್ಚಾಯಿತು ಏನೋ ಹೆಚ್ಚಾದಲ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಬರುತ್ತೆ. ಅದು ಅಪ್ಪಿ ತಪ್ಪಿ ನಾನೇನೋ ನಿಷಿದ್ಧ ಪದಾರ್ಥ ಹಾಕಿದೆ ಅಂತ ಹೇಳಿದರೆ ತಪ್ಪು. ಆ ದೃಷ್ಟಿಯಲ್ಲಿ ಉಪ್ಪು ಹೆಚ್ಚು ಕಡಿಮೆ ಹೆಚ್ಚು ಪರವಾಗಿಲ್ಲ, ಈರುಳ್ಳಿ ಆಗಿಬಿಟ್ಟೆ ಮರ್ತು ಅಂತ ಕೇಳಿದರೆ ಅದು ತಪ್ಪಾಯಿತು, ಅದು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಕ್ಷುದ್ರಸ್ಖಲಿತಂತು ಅಲ್ಪೀಯತ ಏವ ಚಿಕ್ಕ ಪುಟ್ಟ ತಪ್ಪುಗಳು ಹಾಗೆ ಆಗುತ್ತೆ, ಅದನ್ನು ಯೋಚನೆ ಮಾಡಬೇಡಿ. ರಸಾವತ ಮಹಾಪ್ರಯೋಜನ ವ್ಯಾಖ್ಯಾನ ತ್ಯಾಗ. ಆದ್ದರಿಂದ ಎಲ್ಲರೂ ಸಣ್ಣ ಪುಟ್ಟ ತಪ್ಪಾದಿ ತುಂಬ ಭಯದಿಂದ ಪಾಠ ಪ್ರವಚನ ನಿಲ್ಲಿಸೋಕ್ಕೆ ಹೋಗಬೇಡಿ. ಅದು ದೊಡ್ಡ ತಪ್ಪಾಗದಂತೆ ನೋಡಿಕೊಳ್ಳಿ. ಸಣ್ಣ ಪುಟ್ಟ ತಪ್ಪುಗಳು ಆಗಬಾರದು ಅಂತಿದ್ರೆ ತಥಾಸತಿ ಮೃಗಭಯ ಬೀಜ ಅನಾವಾಪ ಪ್ರಸಂಗಾದಿತಿ ಭಾವ. ನಾವೇನಾದ್ರೂ ಕೃಷಿ ಮಾಡಲಿಕ್ಕೆ ಅಂತ ಹೊರಟ್ರೆ ಪ್ರಾಣಿಗಳು ತಿಂದೋದ್ರೆ ಕಷ್ಟ ಅಂತೇಳಿ ಕೃಷಿನೇ ಮಾಡೋದು ಬಿಟ್ಟರೆ ಗತಿ ಏನಾಗುತ್ತೆ ಗೊತ್ತಲ್ಲ. ಕೃಷಿ ಮಾಡಿದ್ರೆ ಏನಾಗುತ್ತೆ? ಅಪಾಯ ಇದ್ದೇ ಇದೆ. ಕೃಷಿ ಮಾಡಿದಾಗ ಪ್ರಾಣಿಗಳು ಬರುತ್ತೆ, ಇಲ್ಲಿ ಇಲ್ಲಿ ಬಂದು ತಿಂದಾಕಿ ಬಿಡ್ಬೋದು ಅಂತೇಳಿ ಯಾರು ಕೃಷಿ ಮಾಡೋದು ಬಿಡ್ತಾರಾ? ಬಿಡೋದಿಲ್ಲ. ಯಾಕೆ? ಅದು ಎಷ್ಟೇ ತಿಂದರೂ ಕೂಡ ಕೃಷಿ ಮುಖ್ಯ ಉದ್ದೇಶ ಇದೆ, ಅದನ್ನು ಮಾಡಲೇಬೇಕು. ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾದರೂ ಪರವಾಗಿಲ್ಲ, ದೊಡ್ಡ ತಪ್ಪುಗಳಾಗದಂತೆ ಇರಬೇಕು. ದೊಡ್ಡ ತಪ್ಪು ಯಾವುದು ಅಂದರೆ ಹಿಡಿಸಿ ಕೊಟ್ಬಿಟ್ರು, ಇದು ವಿರೋಧ ಬಂದರೆ ಮಾತ್ರ ಮಹಾ ಅಪರಾಧ, ಅದಕ್ಕೆ ಅವಕಾಶ ಕೊಡಬೇಡಿ. ಯಾವುದದು? ಅಶೇಷ ಗುಣಪೂರ್ಣತ್ವಂ ಸರ್ವದೋಷ ಸಮುಚ್ಚಿತಿ. ಇದು ಅದೇ ನಾರಾಯಣಂ ಗುಣ ಎಸ್ತರವೇ ರುದೀರ್ಣಂ ದೋಷವರ್ಣಿ. ದೇವರಲ್ಲಿ ಯಾವುದೇ ಗುಣಪೂರ್ತಿಗೆ ವಿರೋಧ ಬರಬಾರದು, ಆ ರೀತಿ ಇರಬೇಕು. ಸರ್ವದೋಷ ಸಮುಚ್ಚಿತಿ, ಒಂದು ದೋಷವನ್ನು ಹೇಳಬಾರ್ದು, ಒಂದು ಗುಣನೂ ಮಿಸ್ ಆಗಬಾರದು, ಒಂದು ದೋಷನೂ ಬರಬಾರ್ದು. ಆ ರೀತಿ ದೇವ್ರ ಬಗ್ಗೆ ಇದ್ದರೆ ಅದು ಅತ್ಯಂತ ಸತ್ಸಿದ್ಧಾಂತ. ಅದು ಅರ್ಥ ಮಾಡಿಕೊಂಡ್ರೆ ವಿಷ್ಣೋರನ್ಯತ್ಯ ತತ್ತಂತ್ರ ಮತ್ತು ವಿಷ್ಣುವಿಗೆ ವಿಷ್ಣೋಹೋ ಅಶೇಷ ಗುಣಪೂರ್ಣತ್ವ ವಿಷ್ಣೋಹೋ ಸರ್ವದೋಷ ಸಮುಚ್ಚಿತಿ ಅನ್ಯತ್ಯ ವಿಷ್ಣೋಹೋ ತಂತ್ರ. ಉಳಿದವರೆಲ್ಲ ಭಗವದ್ ಅಧೀನರು, ಇಷ್ಟೆಲ್ಲರೂ ಕಾಮನ್ ಆಗಿ ತಿಳ್ಕೊಂಡಿರ್ಬೇಕು. ಯಾವಾಗಲೂ ಅನಂತಾನಂದ ಕಲೆಯಲ್ಲಿ ಕಲ್ಯಾಣ ಪೂರ್ಣತ್ವ ಸಕಲ ದೋಷ ದೂರತ್ವ ಮತ್ತು ರಮಾಬ್ರಹ್ಮಾದಿಗಳೆಲ್ಲ ಭಗವದ್ ಅಧೀನರು ಅನ್ನೋದು ಅತ್ಯಂತ ಮುಖ್ಯವಾದ ತತ್ವ. ಸಮ್ಯಕ್ ವಿನಿರ್ಣಯ ಸ್ವತಂತ್ರತ್ವ ಸದಾ ತಸ್ಯ ತಸ್ಯ ಭೇದಶ್ಚ ಸರ್ವತಃ. ಮತ್ತು ದೇವರು ಸದಾ ಸ್ವತಂತ್ರನಾಗಿದ್ದಾನೆ. ಮೂಲ ರೂಪದಲ್ಲಿ ಸ್ವತಂತ್ರ, ಅವತಾರ ರೂಪದಲ್ಲಿ ಇಲ್ಲ ಹಾಗೆಲ್ಲ ತಿಳ್ಕೊಳ್ಬಾರ್ದು. ಬರೀ ನರಸಿಂಹ ರೂಪದಲ್ಲಿ ಸ್ವತಂತ್ರ, ರಾಮ ರೂಪದಲ್ಲಲ್ಲ ಹಾಗೆ ತಿಳ್ಕೊಳ್ಬಾರ್ದು. ಸ್ವತಂತ್ರತ್ವ ಸದಾ ತಸ್ಯ ತಸ್ಯ ಭೇದಶ್ಚ ಸರ್ವತಃ. ಆಮೇಲೆ ಪರಮಾತ್ಮ ಎಲ್ಲರಿಂದಲೂ ಭಿನ್ನನಾಗಿದ್ದಾನೆ. ಜೀವೇಶ್ವರ ಭೇದಕ್ಕೆಂದೂ ವಿರೋಧ ಬರಬಾರ್ದು, ಸತ್ಸಿದ್ಧಾಂತವಾದ್ದರಿಂದ ಎಂದೂ ವಿರೋಧ ಬರದಂತೆ ನಡ್ಕೋಬೇಕು. ತತ್ತತ್ರಂತಚ್ಚ ಮುಕ್ತಾನ ಅದೇ ರೀತಿ ಅಶೇ ಅದೋಷತ್ವಶ್ಚ ಸಿತ್ಯರ್ಥಂ ಯದಭೇದೇ ತದನ್ವಯ. ಯಾವುದೇ ಒಂದು ಅಭೇದಗಳು ಬಂದರೆ ಪರಮಾತ್ಮ ದೋಷ ಬರದಂತೆ ಹೇಳಬೇಕು. ಎಂಥದ್ದು ಅಭೇದ? ಅದು ಸಖತ ಭೇದ ವರ್ತಿತ್ತು. ಎಲ್ಲರದ ಅಭೇದದ ವಿಚಾರದ ದೇವರ ರೂಪವನ್ನು ಕೂಡ ಅಭೇದ ಹೇಳ್ತಾರೆ ಅಂತ ತಿಳ್ಕೋಬೇಕೆ ಹೊರತು ಜೀವರಿಗೂ ಪರಮಾತ್ಮನಿಗೂ ಅಭೇದ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಮುಕ್ತಾನಾಮಪಿ ಭೇದ ತತ್ತಂತ್ರಸ್ಯ ಮುಕ್ತಾನಾಂ ಅಪಿ ತದ್ಗುಣಪೂರ್ತಯೆ. ಮುಕ್ತಾನಾಮಪಿ ತತ್ತಂತ್ರ ತಂತ್ರ ಅಂತ ಅಧೀನ್ಯ ಅಂತ. ಮುಕ್ತಾನಾಮಪಿ ತತ್ತಂತ್ರತ್ವ, ಮುಕ್ತರು ಕೂಡ ಭಗವದಹೀನರು, ಅಲ್ಲಿ ಐಕ್ಯ ಸಾಮ್ಯ ಇಲ್ಲ, ಅದನ್ನೇ ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರನಾಮ. ತದ್ಗುಣಪೂರ್ತಯೇ, ಅಲ್ಲಿ ಏನೇ ಎಲ್ಲಾದರೂ ಕೂಡ ಪರಮಾತ್ಮನಿಗೆ ಸಾಮ್ಯ ಬಂತು ಅಂದರೆ ಪರಮಾತ್ಮನ ಗುಣಕ್ಕೆ ಏನು ಬಂತು ಧಕ್ಕೆ ಬಂದಂತೆಲೆ. ತದ್ಗುಣಪೂರ್ತಯೇ ಮುಕ್ತಾನಾಮಪಿ ಭೇದಸ್ಯ ನಹಿ ಭಿನ್ನ ಭಿನ್ನತಾಂ. ಮುಕ್ತರಲ್ಲೂ ಪರಸ್ಪರ ಭೇದ ಇದೆ, ಮುಕ್ತರಿಗೂ ದೇವರಿಗೂ ಭೇದ ಇದೆ, ಮುಕ್ತಾನಾಮಪಿ ಪರಸ್ಪರ ಭೇದ ಅದನ್ನು ಹೋಗ್ತದೆ. ನಹಿ ಭಿನ್ನ ಭಿನ್ನತಾಂ, ಎಲ್ಲೂ ಕೂಡ ಭಿನ್ನವಾದದ್ದು ಒಂದು ಸರ್ತೆ ಭಿನ್ನವಾದದ್ದು ಅಭಿನ್ನವಾಗೋದು ಎಲ್ಲೂ ಕಂಡಿಲ್ಲ. ಗಚ್ಚ ದೃಷ್ಟಂ ಕ್ವಚಿತ್ ಇವತ್ತು ಅದು ಹೋಗುತ್ತೆ. ಇವತ್ತು ದೇವರಿಗೂ ನಮಗೂ ಭೇದ ಇದೆ ಅಂತ ಒಪ್ಕೊಂಡ ಮೇಲೆ ಮುಕ್ತಿಯಲ್ಲೂ ಏನಿರಬೇಕು? ಭೇದ ಇರಲೇಬೇಕು. ಅದಕ್ಕೆ ನಹಿ ಭಿನ್ನಂ ಅಭಿನ್ನತಾಂ ಗಚ್ಚ ದೃಷ್ಟಂ ಕ್ವಚಿತ್. ಒಮ್ಮೆ ಭಿನ್ನವಾದ ಪದಾರ್ಥ ಅಭಿನ್ನ ಅಂಥೇಳಿ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭೇದ ಅಂತ ಒಪ್ಕೊಂಡ ಮೇಲೆ ಭೇದ ಪರ್ಮನೆಂಟ್ ಭೇದ. ಇಲ್ಲಿ ಮಾತ್ರ ಭೇದ, ಅಲ್ಲಿ ಭೇದ ಇಲ್ಲ ಅಂತ ಹೇಳ್ತಾರಲ್ಲ ಅದು ತಪ್ಪು. ಕ್ವಚಿತ್ ತಶ್ಚಾತ್ಯಭಾವೋ ಅನುಭವೋಪಗ ಪೂರ್ವಾಭೇದೇ ದೋಷವತ್ವಂ ಈಶಶ್ಚೈತ್ಯಜಿ ಭಿನ್ನತಾ ತಶ್ಚಾತ್ಯಭಾವೋ ಅನುಭವೋಪಗ. ಮತ್ತು ಅದೇ ರೀತಿಯಲ್ಲಿನೇ ಅಭಿನ್ನವಾದದ್ದು ಭಿನ್ನ ಆಗೋದಿಲ್ಲ, ಭಿನ್ನವಾದದ್ದು ಅಭಿನ್ನ ಆಗೋದಿಲ್ಲ ಅಂಬುದು ಎಲ್ಲಿ ಇದಕ್ಕೆ ಆಧಾರ ಏನು ಅಂದರೆ ಅನುಭವೋಪಗ, ಅನುಭವದ ಸಿದ್ಧವಾದ ವಿಚಾರ ಎಲ್ಲರಿಗೂ ರ್ಯಾಷನಲ್ ಎಕ್ಸ್ಪೀರಿಯನ್ಸ್. ಪೂರ್ವಾಭೇದೇ ದೋಷವತ್ವಂ ಈಶಶ್ಚೈತ್ಯಜಿ ಭಿನ್ನತಾ. ಪೂರ್ವಾಭೇದೆ ಅಂದ್ರೇನು? ಸಂಸಾರದಲ್ಲಿ ಅಭೇದ ಒಪ್ಕೋತೇವೆ ಅಂದರೆ ಮತ್ತೊಂದು ದೋಷ ಬಂತು, ಇಲ್ಲಿ ಭೇದ ಒಪ್ಕೋತೇವೆ ಅಲ್ಲಿ ಅಭೇದ ಒಪ್ಕೊಂಡ್ರೂ ದೋಷ ಬಂತು, ಅದು ಇಲ್ಲೂ ಭೇದ ಒಪ್ಕೋಬೇಕು ಅಲ್ಲೂ ಭೇದ ಒಪ್ಕೋಬೇಕು. ಸಹಿತಿ ಅತಿ ಭಿನ್ನತ. ಆದ್ದರಿಂದ ದೇವರಿಗೂ ನಮಗೂ ಏನಿದೆ? ಅತ್ಯಂತ ಭೇದ ಇದೆ. ಸ್ವಲ್ಪ ಭೇದ ಅಲ್ಲ, ಅತ್ಯಂತ ಭೇದ ಇದೆ. ಇವು ಬ್ರಹ್ಮವಾಯುಗಳಿಗೆ ಭೇದ ಇದೆ, ಅತ್ಯಂತ ಭೇದ ಇದೆ, ಆದರೆ ಸಾಮ್ಯ ಇದೆ. ಮತ್ತು ಎಲ್ಲ ಗುಣಗಳಲ್ಲೂ ಬ್ರಹ್ಮವಾಯುಗಳು ಏನಾಗಿದ್ದಾರೆ? ಸಮರಾಗಿದ್ದಾರೆ. ಆದರೆ ದೇವರಿಗೂ ದೇವರಿಗೂ ಇರುವಂಥ ಸಂಬಂಧ ಇದೆ, ಭೇದ ಇದೆ, ಮತ್ತು ಸಂಪೂರ್ಣ ಭೇದ ಇದೆ. ಯಾವುದೇ ದೃಷ್ಟಿಯಿಂದ ಕೂಡ ಏನಿಲ್ಲ, ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಅಂಥ ಭೇದ ಇದೆ. ನಾರಾಯಣೇನ ಮುಕ್ತಾನಾಂ ಅಭಿಸಮ್ಯಗಿತಿ ಸ್ಥಿತಿ ಅತಿ ಭಿನ್ನತಾ. ನಾರಾಯಣೇನ ಮುಕ್ತಾನಾಂ, ನಾರಾಯಣನೊಂದಿಗೆ ಮುಕ್ತರಿಗೆ ಅತ್ಯಂತ ಭೇದ ಇದೆ ಅಂಬುದು ಸಮ್ಯಗಿತಿ ಸ್ಥಿತಿ, ಸರಿಯಾಗಿ ತಿಳ್ಕೊಂಡಿರಬೇಕಿದೆ. ಭೇದಾಭೇದೇಪಿ ಅಭೇದೇನ ದೋಷಾನಾಮಪಿ ಸಂಭವ. ಮತ್ತು ಭೇದ ಒಪ್ಪಿಕೊಳ್ಳೋದು ಬೇಡ, ಅಭೇದ ಒಪ್ಪಿಕೊಳ್ಳೋದು ಬೇಡ. ಭೇದ ಭೇದ ಒಪ್ಕೊಂಡ್ಬಿಟ್ರೆ, ಭೇದನೂ ಇದೆ ಅಭೇದನ ಇದು ಒಪ್ಕೊಂಡ್ಬಿಟ್ರೆ, ಅವಾಗ ಹೇಳ್ತಾರೆ ಭೇದಾಭೇದೇಪಿ ಅಭೇದೇನ ದೋಷಾನಾಮಪಿ ಸಂಭವ. ಭೇದಾಭೇದ ಒಪ್ಕೊಂಡ್ರೆ, ಅಭೇದ ಒಪ್ಕೊಂಡ ಆಸ್ಪೆಕ್ಟ್ನೊಳಗೆ ಜೀವನದಲ್ಲಿರ್ತಕ್ಕಂಥ ದೋಷ ಪರಮಾತ್ಮನಿಗೂ ಬರೋದ್ರಿಂದ ಅದನ್ನು ಒಪ್ಕೊಳ್ಬಾರ್ದು. ಅರ್ಥ ಆಯ್ತಾ? ಭೇದನೇ ಒಪ್ಕೊಳ್ಬೇಕು, ಅಭೇದ ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಭೇದ ಒಪ್ಕೊಳ್ಳೇಬೇಕು. ಭೇದಾಭೇದ ಒಪ್ಕೊಂಡ್ರೂ ಕೂಡ ಭೇದ ಒಪ್ಕೊಂಡೇ ಆದ್ದರಿಂದ ದೋಷ ಬರಲಿಲ್ಲ ಅಂತ ಹೇಳಾಗಿಲ್ಲ. ಅಭೇದ ಒಪ್ಪಿದ ಭಾಗದಿಂದ ಏನಾಗುತ್ತದ? ದೋಷ ಬಂದೇ ಬರುತ್ತೆ. ಆದ್ದರಿಂದ ಭೇದಾಭೇದವನ್ನು ಒಪ್ಪಿಲ್ಲ. ಭೇದಾಭೇದ ಅಂದ್ರೇನು? ಭೇದನೂ ಇದೆ ಅಭೇದನೂ ಇದೆ ಅಂತ ಹೇಳಿದರೆ ಭೇದಾಭೇದ ಅಂತ ಕರೆಯೋದು ಆಗಿಲ್ಲ. ಅಭೇದ ಇದೆ ಎಂದು ಒಪ್ಕೊಂಡಷ್ಟ ದೇವರ ಜೊತೆಗೆ ಏನು ಒಪ್ಕೋಬೇಕಾಗತ್ತೆ? ನಮ್ಮ ದೋಷಗಳು ದೇವರಲ್ಲಿ ಅಂತ ಒಪ್ಕೊಂಡ್ಬಿಡ್ಬೇಕಾಗತ್ತೆ, ಅದು ಒಪ್ಕೊಳ್ಳೋಕೆ ಬರೋದಿಲ್ಲ. ನಿರ್ದೋಷತ್ವ ರಮಾಯಾಚ್ಯ ತದನಂತರ ತಥಾ. ಇಷ್ಟು ದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇಷ್ಟು ಮುಖ್ಯ. ಈಗ ಇದಾದ ಮೇಲೆ ರಮಾಯಾಹ ನಿರ್ದೋಷತ್ವ, ಬಹಳಷ್ಟು ಕೂಡ ನಿತ್ಯ ಮುಕ್ತವೋ ನಿರ್ದೋಷ ಋತುವನ್ನು ತಿಳ್ಕೊಳ್ಬೇಕು. ಆದರೆ ತದನಂತರದ ತಥಾ, ದೇವರು ಸಮ ಅಲ್ಲ. ಮತ್ತೆ ದೇವರು ಆದಮೇಲೆ ಬರ್ತಾರೆ ಹೊರತು ದೇವರಿಗೆ ಸಮ ಅಲ್ಲ. ಬ್ರಹ್ಮ ಸರಸ್ವತಿ ವೀಂದ್ರಶೇಷ ರುದ್ರಾಕ್ಷ ತತ್ಸ್ತ್ರೀಯ. ಆಮೇಲೆ ಯಾರು ಬರ್ತಾರೆ? ಬ್ರಹ್ಮ ಸರಸ್ವತಿ ಅಂತ ಹೇಳಿದ ಬ್ರಹ್ಮ ಅಂತ ಹೇಳಿದ ತಕ್ಷಣ ಪುರುಷ ರುಚಿಗಳು, ಸರಸ್ವತಿ ಅಂತ ಹೇಳಿದ ತಕ್ಷಣ ಸ್ತ್ರೀ ರುಚಿಗಳು, ವೀಂದ್ರ ಗರುಡ, ವಿ ಅಂದರೆ ಪಕ್ಷಿ, ವೀಂದ್ರ ಅಂದರೆ ಪಕ್ಷಿ ರಾಜ, ಶೇಷ ರುದ್ರ, ಗರುಡ ಶೇಷ ರುದ್ರ. ಆಮೇಲೆ ತತ್ಸ್ತ್ರೀಯ ಅವರ ಪತ್ನಿಯರು, ಚಕ್ರಕಾಮು ಇಂದ್ರಕಾಮರು, ತದನ್ನೇ ಚಂದ್ರದವರು, ಕ್ರಮಾನ್ ಮುಕ್ತವು ಅಪೀತಿ. ಕ್ರಮವಾಗಿ ತಾರತಮ್ಯದಲ್ಲಿ ಇದ್ದಾರೆ. ಮುಕ್ತಿಯಲ್ಲೂ ಹಾಗೆ ಇರ್ತಾರೆ. ಮತ್ತೆ ಮುಕ್ತಿಯಲ್ಲೂ ಚತುರಾನನ ಪೂರ್ವ ವಿಮುಕ್ತ ಗಣಾಹ ಮುಂದೆ ನಡೀತಾರೆ. ಅರಿಮೆಚ್ಚತು ಪೂರ್ವವದೇವ ಸದಾ ನಿಯತೋಚ್ಯತ ಯೈವ ನಿಜಾಂ ಸ್ಥಿತಿಮಾಪುರಿತಿ ಸ್ವ ಪರಂ ವಚನ. ಬ್ರಹ್ಮರುದ್ರಾದಿ ದೇವತೆಗಳು ಇಲ್ಲೂ ತಾರತಮ್ಯ ಹೊಂದಿದ್ದಾರೆ. ಅಂದರೆ ಭೇದನೂ ಇಲ್ಲೂ ಇದೆ ಅಲ್ಲೂ ಇದೆ, ತಾರತಮ್ಯನೂ ಇಲ್ಲೂ ಇದೆ ಅಲ್ಲೂ ಇದೆ. ಅಂದರೆ ಭೇದ ಒಪ್ಪಿಕೊಂಡು ತಾರತಮ್ಯ ತೆಗೆಯಲಿಕ್ಕೂ ಬರೋದಿಲ್ಲ, ತಾರತಮ್ಯಗಳು ಭೇದ ತೆಗೆಯಲಿಕ್ಕೂ ಬರೋದಿಲ್ಲ. ತಾರತಮ್ಯ ಮತ್ತು ಭೇದಗಳು ಏನಾಗಿದೆ ಎಲ್ಲ ಇವ್ರು ಲೋಕದಲ್ಲೂ ಹಾಗೆ. ಸರ್ವಿಸ್ನಲ್ಲಿ ಸ್ಯಾಲ್ರಿ ಜಾಸ್ತಿ ಇದ್ದರೆ ಪೆನ್ಷನ್ ಕೂಡ ಏನಾಗಿರುತ್ತೆ? ವೇರಿ ಆಗಿರುತ್ತೆ. ಯಾವ ಪ್ರಪೋರ್ಷನೇಟಾಗಿ ಎಲ್ಲ ಚೇಂಜ್ ಆಗುತ್ತೆ. ಇಲ್ಲೋ ಪೆನ್ಷನ್ ಈಕ್ವಲ್ ಅಂತ ಹೇಳಿ ಮೊದಲು ಎಲ್ಲರೂ ಏನು ಮಾಡಿಬಿಡ್ತಾರೆ ಇಮಿಡಿಯೇಟಾಗಿ? ರಿಟೈರ್ ಆಗಿಬಿಡೋದು ಅಲ್ಲ, ಪೆನ್ಷನ್ ಒಂದೇ ಅಂದರೆ ಸುಮ್ಮನೆ ಯಾಕೆ ಕಷ್ಟಪಟ್ಟು ಒದ್ದಾಡಬೇಕು ಅಂತ ಹೇಳ್ಬಿಟ್ಟು. ಹೌದಲ್ಲ, ಯಾವ ರಿಟೈರ್ ಆದರೂ ಪೆನ್ಷನ್ ಒಂದೇನು ಅಲ್ಲ, ಅವನಿಗೆ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಪೆನ್ಷನ್ ವೇರಿ ಆಗುತ್ತೆ, ಬೇರೆಯವರಿಗೂ ಸುಪೀರಿಯರಿಗೂ ವೇರಿ ಆಗೇ ಆಗುತ್ತೆ. ಆದರೆ ತಾರತಮ್ಯ ಲೋಕದಲ್ಲಿ ಎಷ್ಟು ಫಾಲೋ ಮಾಡ್ತಿದ್ದೇವೆ ಅಂದರೆ ಶಾಸ್ತ್ರನೇ ಫಾಲೋ ಮಾಡ್ತೇವೆ. ಇಲ್ಲೇನಾದ್ರು ಉಳಿದಪಟ್ಟು ಆಗಿದ್ದರೆ ಭಜಿತಿ ಆಗ್ತದೆ, ಅಲ್ಲಿನ ಹರಟೆ ಹೊಡಿಲಕ್ಕೋಸ್ಕರ ದಾರಿ ತಪ್ಪಿಸ್ತಾರೆ ಹೊರತು ಇಲ್ಲೇ ಆ ರೀತಿ ಮಾಡಲಿ ನೋಡೋಣ ಎಷ್ಟು ಗಲಾಟೆ ಆಗುತ್ತೆ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಕ್ರ ಕಾವು ತದನ್ನೇ ಚ ಕ್ರಮಾನ್ಮುಕ್ತೌ ಅಪೀತಿ ಚ, ಇದಿಷ್ಟು ಏನಿದು ಸತ್ಸಿದ್ಧಾಂತ ಇತಿ ಜ್ಞೇಯೋ ನಿರ್ಣಯಿತೋ ಹರಿಣಾ ಸ್ವಯಂ. ಇದಿಷ್ಟು ವೇದವ್ಯಾಸವರು ಹೇಳಿದ್ರೆ ಸತ್ಸಿದ್ಧಾಂತವಾದ್ದರಿಂದ ಇದಕ್ಕೆ ಹಾನಿ ಬರದಂತೆ ಪಾಠ ಪ್ರವಚನ ಆಗಬೇಕು ಅಂತ ಹೇಳ್ಬಿಟ್ಟು, ಇದಕ್ಕೆ ಹಾನಿ ಬರದಂತೆ ಹೇಳಿ ಅಥವಾ ಕೇಳಿ, ಯಾರೋ ಹೇಳ್ತಿದ್ರು ತಪ್ಪು ಹೇಳಿದ್ರು ವಿರುದ್ಧ ಹೇಳಿದರು ಬಿಟ್ಬಿಡೋದೇ ಕೆಲಸ, ಮತ್ತೆ ಯೋಚನೆ ಮಾಡೋಂಗಿಲ್ಲ. ಅಥವಾ ಕೇಳಬೇಕಾದ್ರೆ ತಪ್ಪು ಕೇಳೋ ಪ್ರಸಂಗ ಬಂದರೂ ಕೇಳಬಾರ್ದು, ಹೇಳಬೇಕಾದ್ರೆ ತಪ್ಪು ಹೇಳೋ ಪ್ರಸಂಗ ಬಂದರೂ ಹೇಳಬಾರ್ದು. ಗೊತ್ತಿಲ್ಲ ನೀನು ತಪ್ಪಲ್ಲ, ಕೆಲವು ವಿಷಯ ಗೊತ್ತಿಲ್ಲ ಅಂದರೆ ಏನು ದೋಷ ಅಲ್ಲ, ತಪ್ಪು ಬೇರೆ ಗೊತ್ತಿಲ್ಲ ಅಂದ್ರೆ ಬೇರೆ. ಮತ್ತೆ ಹೇಳ್ಬಿಟ್ರೆ ಏನು ಮಾಡಿಬಿಟ್ರು, ಲಿಖಿತ ಶಬ್ದಕ್ಕೆ ಅರ್ಥ ಗೊತ್ತಿದ್ದಿಲ್ಲ ಸುಮ್ಮನೆ ಕುತ್ಕೊಂಡ್ರು, ತಪ್ಪು ಹೇಳಲಿಲ್ಲ, ಏನೋ ಹೇಳಲಿಲ್ಲ, ನೀವು ಹೇಳಲಿಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ಹೇಳಿ ತಪ್ಪೇ ಹೇಳಿದೆ ಅಂತ ಕೇಳಿಲ್ಲ ಆಚಾರ, ಯಾತಕ್ಕೆ ಹೇಳಲಿಲ್ಲ ಅಂದರು, ಗೊತ್ತಿದ್ದರೆ ಸುಮ್ಮನೆ ಇದ್ರು ಆಚಾರ ಹೇಳಿಬಿಟ್ರು ಅಷ್ಟೇ. ಅಲ್ಲಿ ಶಿವಭಟ್ಟ ಏನು ಮಾಡಿದ್ದ, ತಪ್ಪು ಹೇಳಿಬಿಟ್ಟಿದ್ದ, ಅದಕ್ಕೆ ಆಚಾರ ಖಂಡನೆ ಮಾಡಿ. ತಪ್ಪು ಹೇಳೋದು ಬೇರೆ, ಹೇಳದೇ ಇರೋದೇ ಬೇರೆ, ಅನುಸ್ತಿ ಎಲ್ಲ ಎಲ್ಲ ವಿಷಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಡಿಮೆ ಹೇಳಿದರೆ ತಪ್ಪಲ್ಲ, ಆದರೆ ತಪ್ಪು ಹೇಳಿದರೆ ತಪ್ಪು, ತಪ್ಪುಗಳು ಅಂದರೆ ಇದು ಇಷ್ಟು ತಪ್ಪುಗಳನ್ನು ಎಂದೂ ಬರದಂತೆ ನೋಡ್ಕೋಬೇಕು. ನಮ್ಮಲ್ಲಿ ಏನು ಮಾಡ್ತೇವೆ, ಏನೋ ಹೇಳ್ತಾರೆ ಸರಿಯಾದ ಮಾತ್ರ ತೊಗೊಂಡ್ರೆ ಸಾಕಲ್ಲ ಅಂತೆ, ಅದು ತಪ್ಪು. ನಮಗೆ ಸರಿಯಾದ ತಪ್ಪು ಗೊತ್ತಾಗೋಷ್ಟು ಜ್ಞಾನ ಇದ್ದಿದ್ರೆ ಹೋಗೋ ಪ್ರಸಂಗನೇ ಬರ್ತಿರಲಿ. ಅರ್ಥ ಆಯ್ತಾ? ಈಗ ಪಾಠ ಪ್ರವಚನಕ್ಕೆ ಹೋಗೋ ಉದ್ದೇಶ ಏನು, ನಮಗೆ ಗೊತ್ತಿರ ತಿಳ್ಕೋಬೇಕು ಅಂತೇಳಿ. ನಾವೇನು ಮಾಡ್ತೀವಿ ಈಗ, ಕೆಲವು ತಪ್ಪು ಹೇಳ್ತಾರೆ ಸರಿನೂ ಹೇಳ್ತಾರೆ, ಸರಿಯಾದ ಭಾಗ ತೊಗೊಂಡ್ಬಿಟ್ಟು ತಪ್ಪಾಗ ಬಿಟ್ಬಿಡ್ತೀವಿ ಅಂತ ಏನು ಮಾಡಬೇಕಾಗ, ಸರಿಯಾದ ಭಾಗ ತಪ್ಪಾಗಿ ಗೊತ್ತಾಗೋಷ್ಟು ಜ್ಞಾನ ಇದ್ದಿದ್ರೆ ಹೋಗೋ ಪ್ರಸಂಗನೇ ಬರ್ತಿರಲಿ. ಹೋಗ್ತಾನೆ ಅದು ನೀವೇ ಹೊಳ್ಕೋಬೋದಾಗಿತ್ತು, ಅದು ಗೊತ್ತಿಲ್ಲ ಅಂತಾನೆ ಹೋಗ್ತಿರೋದು. ಆದ್ದರಿಂದ ನಿಮಗೇನು ಸತ್ತು ಕೇಳಿದಾಗ ಒಂದ್ಸತಿ ಏನೋ ಒಂದು ಸಹ ಬರ್ತಾ ಬರ್ತಾ ಅದೇ ಅರ್ಥ ಆಗಿಬಿಡುತ್ತೆ ಕೊನೆ, ಗೊತ್ತಾಯ್ತು. ಎಷ್ಟೋ ಜನ ಕೆಟ್ಟ ಉಪನ್ಯಾಸಗಳು ಏನು ಮಾಡಿಬಿಡ್ತಾರೆ, ತಾವು ಅದೇ ಶುರು ಮಾಡಿಬಿಡ್ತಾರೆ ಹೇಳೋದು ಕೂಡ ಕರೆಕ್ಟ್ ರೀ, ಹಾಗೆ ಹೇಳಬೇಕಾದ್ರೆ ಶುರು ಮಾಡಿಬಿಡ್ತಾರೆ. ಇನ್ನು ಕಾಲಕ್ಕೆ ಅದೇ ಸರಿ ಅಂತೇಳಿ ಮತ್ತೆ ಅಡ್ಜಸ್ಟ್ಮೆಂಟ್ ಬೇರೆ, ಮನುಷ್ಯನ ಬುಲ್ಲಿದ್ದೆ ಕೇಳಿ ಕೇಳಿ ಏನಾಗುತ್ತೆ, ಕೆಟ್ಟ ಹೋಗ್ಬಿಡು. ಅದೇ ರೀತಿ ಊಟಕ್ಕೆ ಹೋಗೋದು, ನಿಷಿದ್ಧ ಬಂದವರು ಊಟ ಮಾಡಿ ಬಂದು ಕೇಳೋದು, ನಿಷಿದ್ಧ ಹಾಕಿದ್ರೆ ಅದು ಮಾತ್ರ ಹೋಳು ತೆಗೆದಿಟ್ಟು ಊಟ ಯಾಕೆ ಮಾಡಬಾರ್ದಾಗುತ್ತೆ, ಹೌದಲ್ಲ? ಹೋಳು ಮಾತ್ರ ತೆಗೆದಿಟ್ಟು ಈರುಳ್ಳಿ ಹಾಕಿದ್ರೆ ಏನು ಮಾಡ್ತೀವಿ, ಹೋಳು ತೆಗೆದು ಊಟ ಮಾಡಿಬಿಡೋದು, ಅದು ಮಾಡ್ತೀರಾ? ಇಲ್ಲಿ ಹೋಳು ತೆಗಿಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ಹೋಳು ಏನಾಗಿರೋ ತುಳುಕ್ ಕಡೆಗೆ ಅದು ಮಿಕ್ಸ್ ಆಗಿಬಿಡುತ್ತೆ. ಆದೃಷ್ಟೆಯಿಂದ ಹಾಗೆ ಮಾಡೋಕ್ಕೆ ಹೋಗಬಾರ್ದು, ನಮ್ಮಲ್ಲಿಗಿಂತ ಕುತರ್ಕಗಳೇ ಜಾಸ್ತಿ. ಇವತ್ತು ಎಷ್ಟೋ ಜನ ನಮ್ಮಲ್ಲಿ ತುಂಬ ಕಡೆ ಹೋಗ್ತಾರೆ, ಗೊತ್ತಾಯ್ತಾ? ಆಮೇಲೆ ಕೇಳಿಬಿಟ್ರೆ ಆಶ್ಚರ್ಯ ಅಂದ್ರೆ ಅವ್ರು ಇದಕ್ಕೆ ಬರೋದು, ನಿಮ್ಗೆ ಬಹಳ ನಿಮಗೆ ಗೊತ್ತಿಲ್ಲ, ಕೆಲವೆಲ್ಲ ಪ್ರತಿಷ್ಠಿತರಿದ್ದಾರೆ ನಮಗೆ. ಪ್ರತಿಷ್ಠಿತರು ಅಂದರೆ ಮಾತೂರು ಉಪನ್ಯಾಸ ಕೇಳಬಾರ್ದು, ಅವರೇ ತೀರ್ಮಾನ ಮಾಡ್ಕೊಂಡು ಕೇಳಬಾರ್ದು. ಅದಕ್ಕೆ ಬೇರೆ ಕಡೆ ಹೋಗ್ತೀವಿ ಅಂತ ಕೆಲವರು ನೋಡಿ ನೋಡುತ್ತೆ, ಅದು ಹೋಗಿ ಗೊತ್ತಾಗುತ್ತೆ ನಿಮಗೆ. ಆಶ್ರಮಗಳಿಗೆ ಹೋಗಿ ಅವ್ರು ಭಾಳ ವಿವೇಕಗಳು ಅಲ್ಲಿರ್ತಾರೆ, ಅದು ಪ್ರತಿಷ್ಠೆ ಅವರಿಗೆ, ಅದು ಅಲ್ಲಿ ಕೇಳೋದು ಅಂದರೆ ಭಾರಿ ಪ್ರತಿ ಇಂತಲ್ಲಿ ಹೋಗ್ತಾರೆ ಅಂತ ಹೆಮ್ಮೆ. ಅದು ಕೇಳಿದ್ರೆ ಯಾಕೆ ಸರಿಯಾಗಿದೆ, ಸರಿ ಮಾತು ಯಾಕೆ ತಗೋಬಾರ್ದು ಅಂತ ಗೊತ್ತು, ತಪ್ಪು ಹೇಳ್ತಾರೆ ಸರಿ ಮಾತು ಯಾಕೆ ತಗೋಬಾರ್ದು ಅಂತ ಕೇಳ್ತಾರೆ. ಆಚಾರ ಉತ್ತರ ಅದಕ್ಕೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಒಮ್ಮೆ ತಪ್ಪಿರ್ತೈತಿ ಮಿಕ್ಸ್ ಆದಮೇಲೆ ಸರಿಗೂ ಏನಾಗುತ್ತೆ, ಮಡಿ ಬಟ್ಟೆ ಮೈಲಿಗೆ ಬಟ್ಟೆ ಜೊತೆಗಿಟ್ಟಾಗ ಮಡಿ ಬಟ್ಟೆ ಮತ್ತೆ ಬೇರೆ ಉಳಿದಿರುತ್ತೆ, ಏನಾಗಿರುತ್ತೆ ಅದು ಮೈಲಿಗೆ ಆಗಿಬಿಟ್ಟಿರುತ್ತೆ. ಆ ಥರ ಮಡಿದು ಮಾತ್ರ ಬೇರೆ ಆಗಿರ್ತೇವೆ ಅಂದರೆ ಹೇಗೆ ಅರ್ಥ ಇಲ್ವೋ ಆ ಥರ ಆಗುತ್ತೆ. ಹರಿಣಾ ಸ್ವಯಂ ಅದೇ ಅದು ಬಿಟ್ಬಿಡೋಕ್ಕಾಗ, ಯಾವಾಗ ಇರುತ್ತೋ ಅದು ತಪ್ಪು ಅಂತ ದೊಡ್ಡವ್ರಿಗೆ ವಿರೋಧ ಆಗೋದಾದರೆ, ಜ್ಞಾನಿಗಳ ಅವಮಾನವಾಗೋದಾದರೆ ಅದು ಸರಿಯಲ್ಲ ಅಂತಾನೆ. ಅದು ಹೇಳಿದ್ರು ತಾರತಮ್ಯವನ್ನು ಮೇಂಟೈನ್ ಮಾಡೋಕೆ ಅಂತ ಹೇಳಿದರು, ತಾರತಮ್ಯಕ್ಕೆ ವಿರೋಧ ಬರಬಾರ್ದು ಅಂತ ಹೇಳಿದ್ರಿಂದ ಎಂಥ ತಪ್ಪುಗಳಾದರೆ ಬಿಟ್ಬಿಡೋದು. ಇಲ್ಲಿ ಎಲ್ಲಿ ತಪ್ಪು, ವ್ಯಾಕರಣ ತಪ್ಪಾಯ್ತು ಅಂತ ಹೇಳಬೇಕಾರ ಅದಕ್ಕೆ ಶುದ್ರಸ್ಕರಿತಾ ಅಂತ ಹೇಳ್ಬೋದು. ವ್ಯಾಕರಣ ತಪ್ಪಾಯಿತು ಅನ್ವಯ ಹೆಚ್ಚು ಕಡಿಮೆ ಮಾಡಿಕೊಂಡು ವಾಕ್ಯಗಳದು ಅಂಥದ್ದು ಅಕಸ್ಮಾತ್ ಆದರೆ ತಪ್ಪಲ್ಲ. ಆದರೆ ಇಂಥ ಸತ್ಯದ್ದಾಂತಕ್ಕೆ ವಿರೋಧ ಬಂದರೆ ಮಾತ್ರ ತಪ್ಪು. ಅಥವಾ ಕೆಲವು ಕಡಿಮೆ ವಿಷಯ ಹೇಳಿ, ಹೆಚ್ಚೇನೆ ಹೇಳಿಲ್ಲ, ಸುಮ್ಮನೆ ಶೋಕ ಹೋಗಲು ಅರ್ಥ ಹೇಳ್ಕೊಂಡು ಹೋಗ್ಬಿಟ್ಟು, ಇನ್ನೇ ಹೇಳೋದಕ್ಕೆ ಹೋಗಲಿಲ್ಲ, ತಪ್ಪೇನೆ ಹೇಳಿಲ್ಲ, ಸುಮ್ಮನೆ ಅರ್ಥ ಹೇಳ್ತಾರೆ, ವಿಶೇಷಾಂಶಗಳೇನೇ ಇಲ್ಲ, ನೋ ಪ್ರಾಬ್ಲಮ್. ಆದರೆ ವಿರೋಧ ಬರಲಿಲ್ಲ ಅಂತ ಹೊತ್ತಲ್ಲಿ ಆಪ್ಷನ್ ನಿಮಗೆ ಬೇಕಾದ್ರೆ ಹೋಗೋದು ಸಾಕಾಡಿ ಬಿಡ್ಬೋದು. ಭಾಳ ಕಷ್ಟಪಟ್ಟು 8 ಕಿಲೋಮೀಟರ್ ಹೋದ್ವಿ, ನಮ್ಗೆ ಗೊತ್ತಿರೋದೆ ಹೊರ್ತೀನಿ ವಿಶೇಷ ಏನು ಬರಲಿಲ್ಲ ಅಂತ ಕಡೆ ಏನು ಮಾಡಬೇಕಾಗ, ನೀವು ಹೋಗ್ಬೋದು ಅಥವಾ ಬಿಡ್ಬೋದು, ಚಾಯ್ಸ್. ತಪ್ಪು ಹೇಳಿದರೆ ಹೋಗಲೇಬಾರ್ದು, ಹೆಚ್ಚು ಹೇಳದೆ ಹೋದರೆ ಚಾಯ್ಸು, ಹೆಚ್ಚು ಹೇಳೋದಾದರೆ ಹೋಗಲೇಬೇಕು. ಡಿಫ್ರೆನ್ಸ್ ಗೊತ್ತಾಯ್ತಾ? ಮೂರು ಭಾಗ ಇದೆ. ಆ ರೀತಿಯಲ್ಲಿ ಯೋಚನೆ ಮಾಡಿದರೆ ಸರಿ. ಏತದ್ ವಿರೋಧಿ ಯತ್ ಸರ್ವಂ ತಮಸೆ ಅಂಧಾಯ ಕೇವಲ. ಯಾತಕ್ಕೆ ಬೇರೆ ಕೇಳಬಾರ್ದು ಅಂದರೆ ಆಚಾರ್ಯ ಹೇಳ್ತಾರೆ, ಏತದ್ ವಿರೋಧಿ ಯತ್ ಸರ್ವ, ಇದಕ್ಕೆ ವಿರೋಧಿ ಅದೇನೇನಿದೆ ಅದೆಲ್ಲ ಏನದು ಅಂಧಂತಮಸ್ಸೆಯ ಕಾರಣವಾಗುತ್ತೆ. ಆಚಾರ್ಯ ಎಚ್ಚರಿಸ್ತಾರೆ, ಇದು ಬಿಟ್ಟು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅಂಧಂತಮಸ್ಸೆ ಕಾರಣವಾಗೋದ್ರಿಂದ ಅದಕ್ಕೆ ಹೋಗಬೇಡಿ ಅಂತ ಹೇಳಿದ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅಂಧಂತಮೋ ವಿಶಂತಿ ಇತಿ ವಾಹಶ್ರುತಿ ಅಧಿಸ್ಫುಟ ವೇದ ಹೇಳ್ತಾ ಇದೆ. ಅಂಧಂತಮ ಪ್ರವಿಶಂತಿ ಏಕೇಚ ಆತ್ಮಹನೋ ಜನ ಅಂತೇಳಿ ಸ್ಪಷ್ಟ ಯಾವುದು ಈಶಾವಾಸ ಉಪನಿಷತ್ ಹೇಳ್ತಾ ಇದೆ. ಆದ್ದರಿಂದ ತಪ್ಪನ್ನು ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ತೇವ ಶ್ರುತಯೋಶೇಷಾಃ ಪಂಚರಾತ್ರಮಥಾಖಿಲಂ ಮೂಲರಾಮಾಯಣಂಚೈವ ಭಾರತಂ ಶ್ರುತಯೋಖಿಲಾಃ. ಇತ್ತೇವ ಶ್ರುತಯೋ ಅಶೇಷಾಃ ಪಂಚರಾತ್ರಂ ಅಥಾಖಿಲಂ ಮೂಲರಾಮಾಯಣಂಚೈವ ಭಾರತಂ ಶ್ರುತಯೋ ಅಖಿಲಾಃ. ಈ ಎಲ್ಲ ವೇದಗಳು ಹೇಳ್ತಾ ಇದೆ, ಪಂಚರಾತ್ರ ಹೇಳ್ತಾ ಇದೆ. ಇದು ಅರ್ಥ ಮಾಡಿಕೊಂಡ ಮೇಲೆ ವಿರೋಧ ಬರಲಿಕ್ಕೆ ಕಾರಣ ಇಲ್ಲ. ಇನ್ನು ಸತ್ಶಾಸ್ತ್ರಗಳು ಯಾವುದು ಅಂತ ಹೇಳಿದ, ಯಾವುದೋ ಕೇಳಿಬಿಟ್ಟು ತಪ್ಪು ಹೇಳಿದ್ರು ಅಂತ ಕೇಳಿದ್ರೆ ಟೆಕ್ಸ್ಟ್ ಬುಕ್ಕೇ ಸರಿಯಲ್ಲ ಹೊರತಪ್ಪ. ಆದ್ದರಿಂದ ಟೆಕ್ಸ್ಟ್ ಬುಕ್ ಹೀಗಿರಬೇಕು. ಶ್ರುತಯೋ ಅಶೇಷಾಹ ಎಲ್ಲ ವೇದಗಳು ಪ್ರಮಾಣ. ವೇದಗಳಲ್ಲಿ ಎರಡು ಭಾಗ ಇಲ್ಲ, ಪ್ರಾಮಾಣಿಕ ವೇದ ಅಪ್ರಾಮಾಣಿಕ ವೇದ ಅಂತಿಲ್ಲ. ಪ್ರತಿಯೊಂದು ವೇದವಾಕ್ಯಗಳು ಏನವೋ ಪ್ರಮಾಣ. ಯಾತಕ್ಕೆ? ಎಲ್ಲವೂ ಅಪೌರುಷೇಯವಾದ್ದರಿಂದ, ಎಲ್ಲ ವೇದವಾಕ್ಯಗಳು ಅಪೌರುಷೇಯವಾದ್ದರಿಂದ ಎಲ್ಲವೂ ಶ್ರೇಷ್ಠನೇ. ಪಂಚರಾತ್ರ ಮಥಾಖಿಲಂ, ಪಂಚರಾತ್ರ ಕೂಡ ಏನದು? ಸಂಪೂರ್ಣ ಪ್ರಮಾಣ. ಮೂಲರಾಮಾಯಣಂಚೈವ ಅಖಿಲಂ, ಮೂಲರಾಮಾಯಣ ಕೂಡ ಸಂಪೂರ್ಣ ಪ್ರಮಾಣ. ಭಾರತಂ ಅಖಿಲಂ, ಇವೆಲ್ಲ ಅಖಿಲ ಸೇರ್ಕೋಬೇಕು. ಅಖಿಲ ಅಂಬರು ಕಾಮನ್, ಅಖಿಲಂ ಪಂಚರಾತ್ರಂ ಬರೀತಾರೆ, ಸುಧಾಲ್ ಬರೀತಾರೆ ಅಖಿಲಮಿತಿ. ಇವೆಲ್ಲ ಕಾಮನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಸುಧಾವಾಕ್ಯ. ಮೂಲರಾಮಾಯಣಂಚೈವ ಭಾರತಂ, ಇದಿಷ್ಟು ಕೂಡ ಅಖಿಲ ಸೇರಿ ಉಳಿದೆಲ್ಲ ಸೇರಿಸ್ಕೋಬಾರ್ದು. ಸ್ಮೃತಯೋ ಅಖಿಲಾಹ ವೈಷ್ಣವಾನಿ, ಎಲ್ಲ ಶ್ರುತಿಗಳು ಕೂಡ ಅಲ್ಲ, ವೈಷ್ಣವ ಶ್ರುತಿಗಳು ಮಾತ್ರ ಪ್ರಮಾಣ. ಪುರಾಣಾನಿ ಮತ್ತು ವೈಷ್ಣವಾನಿ, ವೈಷ್ಣವ ಪುರಾಣಗಳು ಅಂದ್ರೇನು? ಭಾಗವತ ಪುರಾಣ, ವರಾಹ ಪುರಾಣ, ನಾರದೀಯ ಪುರಾಣ, ಇಂಥವೆಲ್ಲ ವಿಷ್ಣು ಪುರಾಣ ಎಲ್ಲ ಏನಿವು? ವೈಷ್ಣವ ಇವನು ಗ್ರಹಿ ಪಂಚರಾತ್ರದಲ್ಲಿ, ಪಂಚರಾತ್ರದಲ್ಲಿ ಸಂಕರ್ಷಣ ಜೀ ಪ್ರದ್ಯುಮ್ನ ಸಂಕರ್ಷಣೋ ನಾಮ ಜೀವೋ ಜಾಯತೆ ಅಂತ ಬರುತ್ತೆ. ಪಂಚ ಅದು ಅಪ್ರಮಾಣ ಅಂತ ಕೇಳಿದರೆ ಆ ಭಾಗ ಅಪ್ರಮಾಣ ಅಂತ ಬರುತ್ತಾರೆ. ಅದಕ್ಕೆ ಅದೂ ಪ್ರಮಾಣನೇ, ಅಲ್ಲಿ ಅರ್ಥ ಅದಲ್ಲ. ತಪ್ಪು ತಿಳ್ಕೊಂಡಿದ್ದಾರೆ ಹೊರತು ಜೀವ ಹುಟ್ಟುತ್ತಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಜೀವ ಅಂದರೆ ಶೇಷದೇವರು ಅಂತ ಅರ್ಥ, ಸಂಕರ್ಷಣ ಅಂದರೆ ನಾರಾಯಣ ಅಂತ ಅರ್ಥ. ಅದು ಕೂಡ ಪ್ರಮಾಣ ಅಂತ ಹೇಳೋದು. ಅಖಿಲ ಮಿತಿ ಜೀವಜರಣಾದಿ ವಾಕ್ಯಾನಾಮಪಿ ಉಪಾದಾನಾರ್ಥಂ, ಎಲ್ಲವೂ ಪ್ರಮಾಣ ಅಂತ ಹೇಳಿದ್ರಿಂದ ಜೀವಜರಣಾದಿಗಳೆಲ್ಲವೂ ಕೂಡ ಅಲ್ಲಿ ಬಂದಿರೋ ವಿಷಯ ಸರಿಯಾಗಿ ಬಂದಿದೆ, ತಪ್ಪರ್ಥ ಮಾಡ್ಕೋಬಾರ್ದು ಅಂತ ಅರ್ಥ. ವೈಷ್ಣವಾನಿ ಪುರಾಣಾನಿ ಸಾಂಖ್ಯಯೋಗವು ಪರಾವೃತಿ, ಆಮೇಲೆ ವೈಷ್ಣವಾನಿ ಪುರಾಣಾನಿ ಭಾಗವತಾದಿಗಳು. ಸಾಂಖ್ಯಯೋಗವು ಅಂದ್ರೇನು? ಕಪಿಲ ಸಾಂಖ್ಯ ದತ್ತಾತ್ರೇಯ ಯೋಗ, ಈ ಸಾಂಖ್ಯ ಯೋಗ ಅಲ್ಲ. ಅದಕ್ಕೆ ಪರವು ಅಂತ ಹೇಳಿದರು, ಪರವು ಸಾಂಖ್ಯಯೋಗವು ಅಂದರೆ ಶ್ರೇಷ್ಠವಾದ ಸಾಂಖ್ಯ. ಶ್ರೇಷ್ಠವಾದ ಯೋಗಗಳು ಅಂದರೆ ಕಪಿಲ ರೂಪಕ ಭಗವಂತ ಉಪದೇಶ ಮಾಡಿದ ಸಾಂಖ್ಯ, ದತ್ತಾತ್ರೇಯ ರೂಪದ ಭಗವಂತ ಉಪದೇಶ ಮಾಡಿದ ಯೋಗ, ಇವು ಶ್ರೇಷ್ಠ ಅಂತ ಅರ್ಥ. ಬ್ರಹ್ಮತರ್ಕಸ್ಯ, ತರ್ಕ ಅಂದರೆ ಈ ತರ್ಕ ಅಲ್ಲ, ನಮ್ಮ ರೋಧ ತರ್ಕಗಳು ಯಾವುದಿವತ್ತು? ಈ ತರ್ಕನೇ ಓದ್ತಾರೆ, 24 ತಾಸು ಅದರಲ್ಲೇ ಇರ್ತ, ಶುಷ್ಕ ತರ್ಕನೇ ಓದ್ತಿರೋದು ಇವತ್ತು. ತುಂಬ ಜನಗಳು ಪಾಠ ಹೇಳಿಕೊಡೋದು ಅದನ್ನು, ಓದೋದು ಅದನ್ನು, ಆಮೇಲೆ ಉಪನ್ಯಾಸಗಳು ಬಂದಾಗ ದಕ್ಷಿಣ ಹೇಳೋದು ಅದನ್ನೇ ಕೊನೆ. ಇದನ್ನು ಹೇಳಿ ಅಂತ ಕೇಳಿ ಅಯ್ಯೋ ನಮ್ಮದು ಬಿಡಿ, ಅದೆಲ್ಲ ಲೆಕ್ಕ ಇಲ್ಲ ಅಂತ. ಆ ಥರ ಅದು ಬೇರೆ. ಜೊತೆಗೆ ಎಷ್ಟೋ ಜನ ಹಿಂದಿನ ವಿದ್ವಾಂಸರುಗಳಲ್ಲಿ ಕೆಲವರು ಬಿಟ್ಟರೆ ತುಂಬ ಜನ ತರ್ಕ ಓದ್ದವರೇ ಜಾಸ್ತಿ, ಮತ್ತು ಕೊನೆಯ ಕಾಲಕ್ಕೆ ಬಹಳ ದುಃಖಪಟ್ಟು ಅವರು ಎಷ್ಟು ದುಃಖಪಡ್ತಿದ್ರು ಅಂದರೆ ಎಂಥ ಕೆಲಸ ಆಯಿತು, ನಾವೀಗ ಸುಮ್ಮನೆ ಕಾಲಹರಣ ಮಾಡ್ಕೊಂಡ್ಬಿಟ್ವಿ, ಇದು ಮಾಡಲೇ ಇಲ್ಲ ಅಂತೇಳಿ ಪಶ್ಚಾತ್ತಾಪಟ್ಟವರು. 70-80 ಆದಮೇಲೆ ಮೊದಲೆಲ್ಲ ಪಾಠ ಮಾಡಿದ್ದೆಲ್ಲ ಯಾವುದು? ಬರೀ ತರ್ಕ ಇದ್ದಾನೆ ಪ್ರಮ ಪಾಠ. ಆಗ ಕೊನೆಗಾಲದೊಳಗೆ ಅದನ್ನು ಪಾಠ ಮಾಡೋಕೆ ಅಯ್ಯೋ ಇಂಥ ಗ್ರಂಥ ಬಿಟ್ಟುಬಿಟ್ವಲ್ಲ ಅಂತ ಆಗ ಅಲ್ಲಿವ್ರಿಗೆ ಓದೇ ಇಲ್ಲ ಅಷ್ಟೇ. ಆ ಮೀಡಿಯಮ್ಮ ಮೀಡಿಯಮ್ಮ ಹೊರತು ಅದೇ ಸಿದ್ಧಾಂತ ಅಲ್ಲ. ತಾರ್ಕಿಕರಿಗೆ ಉತ್ತರ ಕೊಡೋಕ್ಕೆ ತರ್ಕ ಬೇಕೇ ಹೊರತು ತರ್ಕನೇ ಓದಕ್ಕೆ ತರ್ಕ ಬೇಡ. ಇವತ್ತು ಇಂಗ್ಲೀಷ್ ನಾಲೆಜ್ ಜಾತಕ್ಕೆ ಬೇಕು ಅಂತ ಕೇಳಿದ್ರೆ ಇಂಗ್ಲೀಷಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ಅಷ್ಟೇ ಹೊರತು ಬೇಸಿಕ್ ಅಕ್ಷರದೆಲ್ಲ ಎಲ್ಲಿ? ಸಂಸ್ಕೃತದಲ್ಲಿ. ಆ ಥರ ಅನಂತಾಯುಕ್ತ ಎಷ್ಟೇ ಇವ ಪ್ರತ್ಯಕ್ಷ ಮತ್ತೆ ಹೇಳ್ತಾರೆ ಬ್ರಹ್ಮತರ್ಕಶ್ಚ ಮೀಮಾಂಸ. ಬ್ರಹ್ಮತರ್ಕ ಮತ್ತು ಮೀಮಾಂಸ ಅಂದರೆ ಯಾವುದು? ಮೀಮಾಂಸ ಮೂರು, ಬ್ರಹ್ಮಮೀಮಾಂಸನೂ ಕರೆಕ್ಟು, ಕರ್ಮಮೀಮಾಂಸನೂ ಕರೆಕ್ಟು, ದೈವಿ ಮೀಮಾಂಸನೂ ಹೌದು. ಅದಕ್ಕೆ ಮೂರು ಹೇಳಿಬಿಟ್ರು ಒಟ್ಟಿಗೆ. ಹಾಂ, ಮೂರು ಕರೆಕ್ಟ್, ಮೂರು ಮೂರು ಗ್ರಾಹ್ಯ ನಮಗೆ. ಇತ್ಯನಂತ ದೈವಿ ಮೀಮಾಂಸ ಅಂತ ಒಂದಿದೆ, ಅಥಾತೋ ದೈವಿ ಮೀಮಾಂಸ ಅಂತ ಇದ್ದು ಬ್ರಹ್ಮಯಜ್ಞ ಕಾಲಕ್ಕೆ ಹೇಳ್ತೇವೆ ಅದನ್ನು. ಅದನ್ನು ಬರೆದಿದ್ದು ಯಾರು? ಮೊದಲನೇ ಸೂತ್ರ, ಕೊನೆ ಎರಡು ಸೂತ್ರ ಬರೆದಿದ್ದು ವೇದವ್ಯಾಸದೇವರು. ಉಳಿದೆಲ್ಲ ಯಾರ ಕೈಯಲ್ಲಿ ಬರೆಸಿದ್ರು? ಶೇಷ ಪೈಲಾತ್ಯ ವಶಿಷ್ಯರು ಅವ್ರ ಕೈಯಲ್ಲಿ ಬರುತ್ತಾರೆ. ಇಡೀ ಬ್ರಹ್ಮಮೀಮಾಂಸ ಬರೆದಿದ್ದು ತಾವು. ದೈವಿನ ಮೀಮಾಂಸ ಬಂದು ದೇವಿನಗಳೇ ಶೇಷ ಪೂರ್ತಿ ಕೈಯಲ್ಲಿ ಬರೆಸಿದ್ದು ಕರ್ಮಮೀಮಾಂಸ. ದೈವಿಮಾಂಸ ಮಾತ್ರ ಮೊದಲು ಕೊನೆಗೆ ತಾವು ಬರೋದು, ಮಧ್ಯದನ್ನು ಶಿಷ್ಯರ ಕೈಯಲ್ಲಿ ಬರೆಸಿಬಿಡ್ತಾರೆ. ಇಲ್ಲ ತಾರತಮ್ಯ. ಸೊ ಫಸ್ಟ್ ಯಾವುದೀಗ ಯಾತಕ್ಕೆ? ಎಲ್ಲ ತಾವೇ ಬರೋದು ಅರ್ಥ ಆಯ್ತು, ಅದೇ ಅವರೇ ಬರೋದು ಅಂದರೆ ಮೂರು ಬಡಿಸೋದು ಯಾರ ಕೈಲಿ ಬರ್ತಾರೆ? ಒಂದೇ ಶಕ್ತಿ ಯಾರು ಕೊಡ್ತಾರೆ? ನಾವು ವಿನ್ವರ್ಕರ್ ಅಂತ ಹೇಳಿ ಕೊಟ್ಟರೆ ಸಾಬಳ ಬಿಟ್ಟು ಹೋಗ್ಬಿಡ್ಕಾಯ್ತು ಕೊನೆಗೆ. ಅದಲ್ಲ, ತೀರ್ಥ ಮಂತ್ರಾಕ್ಷತೆ ಅವರ ರೈಟು. ಆ ತೀರ್ಥ ಇರ್ಬೇಕಾದ್ರೆ ಕೊಟ್ಟರು ಕೊಡ್ತಾರೆ, ಊಟಕ್ಕಿಟ್ಟು ಕೂತ ಮೇಲೆ ಮಂತ್ರಾಕ್ಷತೆ ಮಾತ್ರ ಅವರೇ ಕೊಡ್ಬೇಕು, ಅದು ವಿಶೇಷ. ಅದೇ ರೀತಿ ಬಂದು ಬ್ರಹ್ಮಸೂತ್ರ ಹೇಗೆ ಬರೋದು? ಇದೆ ತಾವೇ ಬರೋದು. ಆಮೇಲೆ ದೈವಿಮಾಂಸ ತಾವು ಸ್ವಲ್ಪ ಸೇರಿಸಿದ್ರಿಂದ ಏನಾಯಿತು? ನೆಕ್ಸ್ಟ್ ಅದು ಶಿಷ್ಯರ ಕೈಲಿ ಬರೀ ಬರೆಸಿದ ದೈವಿಮಾಂಸ ಏನದು? ಹರಡು. ಆದರೆ ಅಪ್ರಮಾಣ ಅಲ್ಲ, ಪ್ರಮಾಣನೇ. ಪರಾವಪಿ ಬ್ರಹ್ಮತರ್ಕಸ್ಯ ಮೀಮಾಂಸಾ ಇತ್ಯನಂತಹ ಶಬ್ದಸಾಗರ. ಇವೆಲ್ಲ ಎಷ್ಟಾಯ್ತು ಕೊನೆಗೆ ವಿಷ್ಣು ಕೂಡ ಅನಂತ ಆಗೋಯ್ತು. ನಮ್ಗೆ ಓದಕ್ಕೆ ನಮ್ಗೆ ತುಂಬ ಜನ ಇರ್ತಾರೆ, ನಮ್ಗೆ ಭಾಳ ಕಡಿಮೆ ಇದೆ ಬೇರೆ ಓದಿ ಆಮೇಲೆ ಓದೋಣ ಅಂತ ಕೇಳಿದರೆ ನಮ್ದು ಎಷ್ಟಿದೆ? ಅನಂತ ಶಾಸ್ತ್ರ ಇದೆ. ಅನಂತ ಅಂತೇಳೋದಕ್ಕೆ ಏನು ಆಧಾರ ಅಂದರೆ ವೇದಗಳೇ ಎಷ್ಟಿವೆ ಫಸ್ಟ್ ಅವೇ ಅನಂತ, ಉಳಿದಲ್ಲ ಸೇರಿದ ಆಟೋಮೆಟಿಕ್ ಅನಂತ ಆಗೋಯ್ತು. ವೇದಗಳು ಒಂದೇ, ವೇದ ಒಪ್ಪದೇ ಇರುವ ಸಾಹಿತ್ಯ ಎಷ್ಟಾಯ್ತು? ಈಗ ವೇದ ಒಪ್ಪೋದಿಲ್ಲಪ್ಪ, ಅವ್ರ ಲಿಟ್ರೇಚರ್ ಎಷ್ಟಿದೆ ಅಂತ ಆಯ್ತು. ಅನಂತ ಹೇಗಾಗುತ್ತೆ ಅವ್ರ ಲೆಕ್ಕ ಹಾಕಿ? ವೇದ ಒಪ್ಪದೇ ಇರೋ ಸಾಹಿತ್ಯ ಅನಂತ ಹೇಗಾಗುತ್ತೆ? ಯಾತಕ್ಕೆ? ವೇದಗಳಿರೋದು ಅನಂತ, ಅವ್ದೇ ಬಿಟ್ಟುಬೇಡ. ಏನಾಯ್ತು ಅವ್ರದ್ದು ಈಗ ಅನಂತ ಮೈನಸ್ ಅನಂತ ಎಷ್ಟಾಯ್ತು? ಹೋಯ್ತಲ್ಲಿ. ಆದ್ದರಿಂದ ಅನಂತದ ಶಬ್ದ ಅವ್ರಿಗೆ ಇಲ್ಲೇ ಇದೆ. ಪರಾವಧಿ ಬ್ರಹ್ಮತರ್ಕಸ್ಯ ಮೀಮಾಂಸಾ ಇತ್ಯ ಅನಂತ ಶಬ್ದ ಸಾಗರ. ಅನಂತ ಯುಕ್ತಯಶ್ಚೈವ, ಯುಕ್ತಿಗಳು ಎಷ್ಟಿದೆ ನಮ್ಮ ಪರ? ಅನಂತ ಯುಕ್ತಿಗಳಿವೆ. ಪ್ರತ್ಯಕ್ಷ ಆಗಬ ಮೂಲಕ, ನಮ್ಮದು ಯಾವುದೋ ಯುಕ್ತಿಗಳಲ್ಲ, ಪ್ರತ್ಯಕ್ಷ ಮೂಲವಾದ ಯುಕ್ತಿ, ಆಗಮ ಮೂಲವಾದ ಯುಕ್ತಿಗಳು ನಮ್ಮಲ್ಲಿವೆ. ಪ್ರತ್ಯಕ್ಷಂ ಐಶ್ವರಂಚೈವ, ಬರಿ ದೇವರು ಪ್ರತ್ಯಕ್ಷ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದಲ್ಲ, ಏನದು ಪುಸ್ತಕ ನೋಡ್ಕೊಂಡು ಹೇಳೋದಿಲ್ಲ ಕೃಷ್ಣ, ಡೈರೆಕ್ಟ್ ವಿಷಯ ಕಂಡು ಹೇಳ್ತಾನೆ. ಪ್ರತ್ಯಕ್ಷ ಐಶ್ವರಂಚೈವ ರಮಾದೀನಾಮ ಅಶೇಷತಃ, ಮಹಾಲಕ್ಷ್ಮಿ ಮೊದಲಾದವರು ಕಣ್ಣಾರೆ ಕಂಡು ಹೇಳ್ತಾರಲ್ಲ, ಅದು ವ್ಯಾಲಿಡ್. ಮುಕ್ತಾನಾಮಪಿ ಅಮುಕ್ತಾನಾಂ ಏತಮೇವ ಅರ್ಥ ಉತ್ತಮಂ, ಮುಕ್ತರ ಪ್ರತ್ಯಕ್ಷ ಅಮುಕ್ತರ ಪ್ರತ್ಯಕ್ಷ ಅಂದರೆ ಮುಕ್ತರಾಗಿರ್ತಕ್ಕಂಥ ಬ್ರಹ್ಮಾದಿಗಳ ಪ್ರತ್ಯಕ್ಷ, ಮುಕ್ತರಲ್ಲದೇ ಇರತಕ್ಕಂಥ ಬ್ರಹ್ಮಾದಿಗಳ ಪಕ್ಷ. ಎಲ್ಲ ಏನು ಹೇಳ್ತಾ ಇದೆ? ಬೇರೆ ಹೇಳಿದ ಸತ್ಸಿದ್ಧಾಂತವನ್ನು ಹೇಳ್ತಾ ಇದೆ, ಹೊರತು ಬೇರೆ ಹೇಳೋದಿಲ್ಲ. ಯಾರು ಅಪರೋಕ್ಷ ಜ್ಞಾನಿಗಳು? ಯೋಗ್ಯರು, ಅಯೋಗ್ಯರನ್ನಲ್ಲ, ದೇವತೆಗಳನ್ನು. ಯೋಗಿ ಪ್ರತ್ಯಕ್ಷ ದೊಡ್ಡವರು, ಉಳಿದವರು ಪ್ರತ್ಯಕ್ಷ ಎಲ್ಲ ಹೇಳ್ತಾ ಇದೆ. ಏನು ತಪ್ಪು ಹೇಳೋರ ಸಂಖ್ಯೆ ಎಷ್ಟಿದೆ? ಅನಂತದ ಮುಂದೆ ಎಷ್ಟಾಯ್ತು ಅವರು? ನೆಗ್ಲಿಜಿಬಲ್ ಆಗೋದು. ಅನ್ಯಾವಕಾಶ ರಹಿತಂ ಪ್ರಕಾಶಯತಿ ಸಾಗರಂ. ಇವ್ರು ಹೇಗೆ ಹೇಳುತ್ತಿದ್ದಾರೆ ಅಂದರೆ ನಿರವಕಾಶವಾಗಿ. ಅನ್ಯಾವಕಾಶ ರಹಿತಂ ಅಂದ್ರೆ ಏನೋ, ಈ ಮಾತು ಈ ಅರ್ಥ ಮಾಡಕ್ಕೆ ಬರುತ್ತೆ ಆ ಅರ್ಥ ಮಾಡಕ್ಕೆ ಬರುತ್ತೆ ಹೇಳೋದಿಲ್ಲ, ಖಚಿತವಾಗಿ ಹೇಳ್ತಾರೆ. ಅನ್ಯಾವಕಾಶ ರಹಿತಂ ಪ್ರಕಾಶಯತಿ ಸಾಗರಂ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದಿಷ್ಟು ಕೂಡ ಸತ್ಶಾಸ್ತ್ರ. ಈತ ಮೊದಲೇನು ಹೇಳಿದರು? ಸತ್ಸಿದ್ಧಾಂತ ಯಾವುದು ಅಂತ ಹೇಳಿದರು. ಈ ಸತ್ಶಾಸ್ತ್ರ ಅಂದ್ರೆ ಇವಿಷ್ಟು ಸತ್ಶಾಸ್ತ್ರಗಳು. ಏತದೇವ ಚ ಸತ್ಶಾಸ್ತ್ರಂ, ಇದಿಷ್ಟು ಸತ್ಶಾಸ್ತ್ರ. ಇದನ್ನು ಸತ್ಶಾಸ್ತ್ರ ಓದಬೇಕು, ಇದನ್ನು ಓದಬೇಕು ಅಂತ. ದುಶ್ಶಾಸ್ತ್ರ ಅಂತೂ ತತಃ ಪರಂ, ಇದು ವಿರುದ್ಧವಾದೆಲ್ಲ ಏನದು? ದುಶ್ಶಾಸ್ತ್ರ. ಸತ್ಶಾಸ್ತ್ರ ಅಂದರೆ ಇದು, ದುಶ್ಶಾಸ್ತ್ರ ಅಂದರೆ ಅದು. ಶಾಸ್ತ್ರ ಯೋನಿತ್ವಾತ್ ಅನ್ನೋದಕ್ಕೆ ಏನರ್ಥ? ಸತ್ಶಾಸ್ತ್ರ ಯೋನಿತ್ವಾತ್ ಅಂತ. ಸತ್ಶಾಸ್ತ್ರಗಳು ಅಂದರೆ ವಿಷ್ಣು ಅಂತ. ಸತ್ಶಾಸ್ತ್ರಮಭ್ಯತೆ ನಿತ್ಯಂ ದುಶ್ಶಾಸ್ತ್ರಂಚ ಪರಿತ್ಯಜೆ. ಆದ್ದರಿಂದ ನಿತ್ಯದಲ್ಲಿ ಏನು ಓದಬೇಕು? ಸತ್ಶಾಸ್ತ್ರ ಓದಬೇಕು, ದುಶ್ಶಾಸ್ತ್ರವನ್ನು ಓದಬಾರದು. ಸತ್ಶಾಸ್ತ್ರವನ್ನು ಓದಲೇಬೇಕು ನಿತ್ಯಂ, ದುಶ್ಶಾಸ್ತ್ರವನ್ನು ನಿತ್ಯಂ ಪರಿತ್ಯಜೆತಿ ಎಂದು ಓದಬಾರದು. ಅದಕ್ಕೆ ಹೇಳ್ತಾರೆ ಪರಿತ್ಯಜೆತ್ ಅಂದ್ರೆ ಏನು? ಪರಿತ್ಯಜೆತ್ ಅಂದ್ರೆ ಇವತ್ತು ನಮ್ಗೆ ವಿಷ ಅಂತ ಗೊತ್ತಿಲ್ಲದೆ ಹೊರಗೆ ತಿಂದ್ಬಿಡ್ತಿದ್ವಿ. ವಿಷದ ಜ್ಞಾನ ನಮಗಿದೆ, ಅದನ್ನು ಉಪಯೋಗಿಸೋದಿಲ್ಲ. ಅದು ದುಶ್ಶಾಸ್ತ್ರ ಓದಿ ಅದು ಯಾವ ರೀತಿ ಓದ್ಬೇಕು? ಅದನ್ನ ದೋಷ ಹಿಡ್ಕೊಂಡು ಓದ್ಬೇಕೇ ಹೊರತು ಅದು ಗುಣ ಅಂತ ಓದಕ್ಕೆ ಹೋಗ್ಬಾರ್ದು. ಮತ್ತೆ ಅದ್ರ ಕಾದಂಬರಿ ಓದ್ದೆ, ಬಸ್ಸಲ್ಲಿ ಹೋಗ್ತಿದ್ದ, ಸುಧಾ ಓದಕ್ಕಾಗತ್ತಾ ಬಸ್ಸಲ್ಲಿ? ಸುಮ್ಮನೆ ಕೊಡ್ಲಕ್ಕಂತೂ ಸಾಧ್ಯ ಇಲ್ಲ. ಯಾವುದೋ ಪುಸ್ತಕ ತೆಗೆದ ಓದ್ತಿದ್ದೆ, ಯಾವುದೋ ಕಾದಂಬರಿ ಅಲ್ಲಿ ಓದ್ತೇವೆ. ದೂತ್ತವ್ರು ಏನು ನೋಟ್ ಮಾಡ್ತಿರ್ಬೇಕಲ್ಲಿ, ಎಷ್ಟು ತಪ್ಪುಗಳಿವೆ, ಏನು ಆಶ್ಚರ್ಯ ಇದೆ, ಹೇಗೆ ಓದ್ತಾರೆ ಜನ ಅಂತ ಆ ಥರ ವಿಮರ್ಶೆ ಮಾಡಿ ಓದಬೇಕೇ ಹೊರತು ಇದು ಗ್ರಾಹ್ಯ ಅಂತ ಓದ್ಬಾರ್ದು. ಗ್ರಾಹ್ಯ ಅಂತ ಓದೋ ಬೇರೆ, ಅಗ್ರಾಹ್ಯ ಅಂತ ಓದೋದು ಬೇರೆ. ಅದು ಅದಕ್ಕೆ ಪರಿತ್ಯಾಗ ಅಂದ್ರೆ ಏನು? ಸಾಮಾನ್ಯರಾದರೆ ಮುಟ್ಲಕ್ಕೆ ಹೋಗಬಾರ್ದು ಫಸ್ಟ್. ಸಾಮಾನ್ಯರು ಯಾಕೆಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಸ್ಥಿತಿ ಇದ್ದರೆ ಓದಲಿಕ್ಕೆ ಹೋಗಬಾರ್ದು. ಇನ್ನು ಜ್ಞಾನಿಗಳಾಗಿದ್ದರೆ ಓದಿ ದೋಷ ಹೇಳಿ ಬಿಟ್ಬಿಡ್ಬೇಕು ಅಷ್ಟೇ ಹೊರತು ಅನುಷ್ಠಾನ ಮಾಡೋ ದೃಷ್ಟಿಯಿಂದ ಓದಬಾರ್ದು. ಮತ್ತು ಮಡೀಲಿ ಓದಬಾರ್ದು, ಬೈಲೀಲಿ ಓದ್ಬೋದು, ಮತ್ತು ಮಡೀಲಿ ಓದಬಾರ್ದು ಅವನ್ನೆಲ್ಲ ಕೂಡ. ಅದಕ್ಕೆ ಹಿಂದಿನ ಕಾಲಕ್ಕೆ ನಮ್ಮಲ್ಲಿ ಭಾಳ ವಿಶೇಷ ಅಂದರೆ ಅದ್ವೈತಿಗಳು ತಮ್ಮ ಭಾಷೆ ಓದಲಿಕ್ಕೆ ಕೂಡ ಮಾಧುರತ್ರ ಬರ್ತಿರುತ್ತೆ ಓದಲಿಕ್ಕೋಸ್ಕರ. ಮತ್ತು ಇವರೇ ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ಅಂತ ಹೇಳಿದ್ರು. ಅವರೊಬ್ಬರೇ ಅಲ್ಲ, ತುಂಬ ಜನ ಮಾಧುರತ್ರ ಓದಲಿಕ್ಕೆ ಬರ್ತಿದ್ದರು ಅದ್ವೈತಿಗಳು. ಇವತ್ತಿಗೂ ಅದ್ವೈತಿ ಇನ್ನೊಂದಿದೆ, ಅವ್ರ ಮನೆಯಲ್ಲಿ ಭಾಷೆ ಪಾಠ ಹೇಳೋದಿಲ್ಲ ಅವರು. ಭಾಷೆ ಪಾಠ ಹೇಳಿದ್ರೆ ಅಮಂಗಳ, ಮಂಗಳಾಚರಣೆ ಇಲ್ಲಲ್ಲ ಅದಕ್ಕೆ. ಆ ಸನ್ಯಾಸಿಗಳಾದ್ಮೇಲೆ ಓದಬೇಕಂತೆ, ಎಲ್ಲ ಕಾಡಲ್ಲಿ ಓದೋದು, ಮನೇಲಿ ಓದಬಾರ್ದಂತ ಅವ್ರ ನಿಯಮ. ತೆರ್ಫರ್ ಅವ್ರು ಹೇಳ್ಕೊಳ್ಳೋ ಚಾನ್ಸಸ್ಸು ಕಡಿಮೆ, ಅವ್ರಿಗೆ ತಿಳ್ಕೊಂಡಿರೋದು ಜಾಸ್ತಿ. ಇವರೇ ಅದಕ್ಕೆ ಏನು ಮಾಡ್ತಿದ್ರು ಅಂತ ಇವ್ರತ್ತೆ ಬರ್ತಿರಂತ. ಇವ್ರು ನಮ್ಮ ಆಚಾರಗಳು ಕೇಳ್ಬೇಕಾ? ಭಾರಿ ಪ್ರತಿಷ್ಠೆ ಜಾಸ್ತಿ ಅಲ್ಲ, ನಾವು ಹೇಳ್ಕೊಡ್ತೇವೆ ಆದರೆ ಮಡೀಲಿ ಹೇಳ್ಕೊಡೋದಿಲ್ಲ, ಗೊತ್ತಾಯ್ತಾ, ಮೈಲೀಲಿ ಹೇಳ್ಕೊಡ್ತೇವೆ. ಅದು ಆಗಲಿ, ಮತ್ತು ನಾವು ಹಾಗೆಲ್ಲ ಕಿವಿರು ಜನ್ಮಾಲ ಕಂಡು ಹೇಳ್ಕೊಡ್ತೇವೆ, ಅದು ಆಗಲಿ. ಮತ್ತೆ ಓದಕ್ಕೆ ಬೇಕಲ್ಲ, ಇಷ್ಟು ಹಠ ಮಾಡ್ಕೊಂಡು ಹೇಳೋದು. ಮತ್ತೆ ಕೈಕಾಲು ತೊಳ್ಕೊಂಬೋದಿಲ್ಲ, ಗೊತ್ತಾಯ್ತಿಲ್ಲ, ಕೈಕಾಲು ತೊಳ್ಕೊಳ್ತಾ ಹೇಳ್ಕೊಡ್ತೀವಿ ಅಷ್ಟೇ. ಶೌಚಕ್ಕೆ ಹೋಗಿ ಬರೋದು ಹಾಗೆ ಹೇಳ್ಕೊಡೋದು, ಇದು ಹೇಳ್ಕೊಡೋದಿಲ್ಲ ನಾವು. ಅದು ಇಷ್ಟು ಮಾಡಿದ್ರು ಕೂಡ ಹೇಳ್ಕೊಡೋದು ಪರವಾಗಿಲ್ಲ, ಇಷ್ಟು ಹಠ ಇದೆ ಅಂದರೆ ಅರ್ಥ ಏನಂದರೆ ಮಡೀಲಿ ಓದಬಾರದು. ನಮ್ಮ ಎಷ್ಟೋ ಅಂದರೆ ಮಡೀಲಿ ಪಾರಾಯಣ ಮಾಡಿ, ತರ್ಕ ಪಾರಾಯಣ ಮಾಡಿ ಕೂತರೆ ಎಷ್ಟು ಅನ್ಯಾಯ ಆಗುತ್ತೆ. ಅದು ವೇದ ಪಾರಾಯಣ ಮಾಡಿ, ಉಪನಿಷತ್ ಪಾರಾಯಣ ಮಾಡಿ, ಇದು ಮಾಡಿ ಅದು ಬಿಟ್ಟು ಮಡೀಲಿ ಹೇಳ್ತೇವೆ ತರ್ಕ ಅಂತ ಹೇಳಿದ್ರೆ ಅರ್ಥ ಇಲ್ಲ, ತಪ್ಪು. ಇದೆಲ್ಲ ಯಾತಕ್ಕೆ ಹೇಳ್ತಾರೆ? ಪೂರ್ವ ಪಕ್ಷ ಓದಬೇಕು. ಕಾದಂಬರಿ ಮಡೀಲಿ ಓದ್ತಾರೆ ಯಾರು ಕಾದಂಬರಿನ? ಏನು ಹೇಳಿ ಕೇಳಿ ಏನದು? ಮೈಲಿಗೆ ವಿಚಾರಗಳು ಮಡಿ ಬೇಕಾಗಿಲ್ಲ. ಶಾಸ್ತ್ರವನ್ನು ಮೈಲಿಗೆ ಓದಬಾರ್ದು, ಒಳ್ಳೆ ಕೆಟ್ಟ ಗ್ರಂಥಗಳನ್ನು ಮಡಿ ಓದಬಾರ್ದು. ಆತ ಅದು ಗೊತ್ತಷ್ಟು ಮೈಲಿಯಾಗೇ ಆಗ್ತಾನೆ, ಅದರಿಂದ ಯೋಚನೆ ಇಲ್ಲ. ಯಾವ ಕೆಟ್ಟದ್ದು ಓದ್ತಾನೆ ಏನಾಗ್ತಾನಾಗ ಮೈಲಿಗೆ ಆದಂತೆ. ದುಶ್ಶಾಸ್ತ್ರಂತೆ ಪರಿಚಯತೆ ಅಸಂಶಯೇನ ತತ್ವಸ್ಯ ನಿರ್ಣಯ ಬ್ರಹ್ಮದರ್ಶನ. ಅದರ್ಥ ಆಯ್ತಾ? ಸಾಮಾನ್ಯರಾದರೆ ದುಶ್ಯಾಸ್ತ್ರ ದೂರನೇ ಇಟ್ಟುಬಿಡ್ಬೇಕು, ಯೋಗ್ಯರಾದರೆ ಹುಷಾರಾಗಿ ಉಪಯೋಗಿಸ್ಬೇಕು. ಚಿಕ್ಕ ಮಕ್ಕಳು ಬೆಂಕಿ ಹತ್ರ ಕಳಿಸೋದೇ ಇಲ್ಲ ಫಸ್ಟ್ ಆಫ್ ಆಲ್. ದೊಡ್ಡವರು ಏನು ಮಾಡ್ತಾರೆ? ಹುಷಾರಾಗಿ ಉಪಯೋಗಿಸ್ತಾರೆ. ಚಿಕ್ಕ ಮಕ್ಕಳಿಗೆ ಆ ಜ್ಞಾನ ಇರೋದಿಲ್ಲ ಅಂದರೆ ಏನು ಮಾಡಿಬಿಡ್ತಾರೆ? ಅವರು ಮುಟ್ಟೋ ಚಾನ್ಸ್ ಇದೆ. ಅದಕ್ಕೆ ಬಿಗಿನರ್ಸ್ ಏನು ಹೇಳ್ಕೊಡ್ಬಾರ್ದು? ದುಶ್ಯಾಸ್ತ್ರ ಹೇಳ್ಕೊಡ್ಬಾರ್ದು. ಒಂದು ಸ್ಟೇಜಲ್ಲಿ ಹೇಳ್ಕೊಡ್ಬೇಕು, ಮತ್ತೆ ಹೇಳ್ಕೊಡ್ಬಾರ್ದು. ನಮ್ಮಲ್ಲಿ ಏನಾಗಿದೆ, ಇವತ್ತು ಫಸ್ಟ್ ಹೇಳ್ಕೊಡೋದೇ ಅದನ್ನು. ಇವತ್ತು ಹೋದ ತಕ್ಷಣ ಬಂದು ಪಾಠ ಶಾಲೆ ತರ್ಕ ಸಂಗ್ರಹ ಶುರು ಮಾಡಿಬಿಡ್ತಾರೆ ಇಮಿಡಿಯೇಟಾಗಿ. ಯಾರ ಹತ್ರ ಬೇಕಾದ್ರೆ ಪಾಠಕ್ಕೆ ಹೋಗಿ, ನೀವು ಸಂಪ್ರದಾಯಸ್ಥರು ಪಾಠ ಹೇಳೋದು ಅಂದರೆ ತರ್ಕ ಸಂಗ್ರಹ. ಅಲ್ಲಿ ಅಸತ್ತು ಏನಾಗುತ್ತೆ ಅವರಿಗೆ, ಒಂದು ನಾಲ್ಕೈದು ವರ್ಷ ಆಗುತ್ತೆ, ಅದು ಅಭ್ಯಾಸ ಆಗುತ್ತೆ. ಇದು ಬೇಡ ಚಾನ್ಸ್ ಬರೋದಿಲ್ಲ. ಅದಕ್ಕೆ ಯಾವಾಗಲೂ ಯಾವ ಚಾನ್ಸ್ ಚೇಂಜ್ ಸ್ಟೇಜಲ್ಲಿ ಹೇಳಬೇಕಾದ್ರೆ ಇವರೆಲ್ಲ ಒಂದು ಜ್ಞಾನ ಬಂದು ದೃಢವಾದ ಮೇಲೆ ಹೇಳ್ಕೊಟ್ರೆ ದಾರಿ ತಪ್ಪದೆ, ಮೊದಲೇ ಹೇಳ್ಕೊಡ್ಬಾರ್ದು. ಯಾವುದದು ಎಂಥ ಮಡಿ? ಮಡಿ ಅಂತ ಹೇಳಿದ್ರೆ ಇಂಥ ಸುದ್ದಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸುದ್ದಿ. ಮನೆಯಿಂದ ಬರಬೇಕಾದ್ರೆ ಎಷ್ಟು ಮಡಿ ಉಳಿಯುತ್ತೋ ಅಷ್ಟು ಮಡಿ ಅಷ್ಟೆ. ಅಂಗಿ ಪ್ಯಾಂಟ್ ಹಾಕೊಂಡಿರೋ ಸಂತೋಷ ಅಷ್ಟೆ. ಆ ಥರ ಮಡಿ ಇರ್ತಾ ಸಾಕು. ಅಸಂಶಯೇನ ತತ್ವಸ್ಯ ನಿರ್ಣಯೇ ಬ್ರಹ್ಮದರ್ಶನ. ಇಷ್ಟೆಲ್ಲ ಯಾತಕ್ಕೆ ಹೇಳ್ತೇವೆ ಅಂದರೆ ಹೇಳ್ತಾರೆ, ಸಂಶಯ ಸ್ವಲ್ಪ ಕೂಡ ಇಲ್ಲದೇನೆ ತತ್ವಶ್ಯ ನಿರ್ಣಯ, ತತ್ವ ನಿರ್ಣಯ ಮಾಡಿಕೊಂಡ್ರೆ ಬ್ರಹ್ಮದರ್ಶನ ಆ ಅಪರೋಕ್ಷ ಜ್ಞಾನ ಆಗುತ್ತೆ. ಸ್ವಲ್ಪ ಏನು ಬಂದರೂ ಕೂಡ ಏನಾಗೋದಿಲ್ಲ, ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಆದ್ದರಿಂದ ಇದು ಯಾವುದಕ್ಕೆ ಹೇಳ್ತಾ ಇಲ್ಲ, ದೇವನು ಕಾಣದೆ ಹೋದರೆ ಮೋಕ್ಷ ಇಲ್ಲ. ದೇವನು ಕಾಣಬೇಕಾದ್ರೆ ತತ್ವ ನಿರ್ಣಯ ಆಗಿರಬೇಕು. ತತ್ವ ನಿರ್ಣಯ ಆಗಿರಬೇಕಾದ್ರೆ ಇಂಥ ಶಾಸ್ತ್ರ ಓದಬೇಕು. ಇಂಥ ಶಾಸ್ತ್ರ ಓದಬೇಕಾದ್ರೆ ಸಿದ್ಧಾಂತಕ್ಕೆ ವಿರೋಧ ಬರದಂತೆ ಓದಿರಬೇಕು. ಸಚ್ಚ ದುಶ್ಶಾಸ್ತ್ರನ ಓದಿರಬಾರ್ದು. ಅದಕ್ಕೆ ಇಷ್ಟೆಲ್ಲ ಎಚ್ಚರಿಸ್ತೇವೆ ಅಂತ ಹೇಳ್ತಾರೆ. ಡೈರೆಕ್ಟ್ ಹೋಗ್ಬೇಕಾದ್ರೆ ಎಚ್ಚರಿಕೆ ಹಾಕಿರೋದಿಲ್ಲ, ಕರ್ವ್ ಹೆಡ್ ಹಾಟ್ ಶೂ ಕರ್ವ್ ಹೆಡ್ ಅಂತ ಹೇಳ್ತಾರೆ. ಲೆಫ್ಟರ್ ಲೈಟರ್ನ ಎದಕ್ಕೆ ತೊಗೊಳ್ಬಿಡ್ತಾರೆ, ಫಾಸ್ಟಾಗಿ ಹೋಗ್ತಿರ್ತಾರೆ. ಸಡನ್ ನಟರ್ ಎಂಬುದು ಏನಾಗ್ಬಿಡ್ಬೋದು, ಅದು ಇಂಡಿಕೇಶನ್ ಕೊಟ್ಟಾಗ ಕೊಟ್ಟಿರ್ತಾರೆ. ಇವರ ಗೈಡ್ಲೈನ್ಸ್ ಏನು ಓದಬೇಕು, ಹೇಗೆ ಓದಬೇಕು, ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಸಮ್ಯಕ್ ವಿಷಯ ವಿಜ್ಞಾನ ತಾರತಮ್ಯಾನುಸಾರತಃ, ಸಮ್ಯಕ್ ವಿಷಮ ವಿಜ್ಞಾನ ತಾರತಮ್ಯಾನುಸಾರತಃ ಫಲಂಭವೇ ಫಲಂಭವೇ ತಾರತಮ್ಯ ಸುಖ ದುಃಖಾತ್ಮಕಂ ಋಣ. ಈಗ ಫಲ ಬಂದಿದೆ ಎಲ್ಲಿ, ಎಲ್ಲರಿಗೂ ಫಲ ಹೇಗೆ ಬರುತ್ತೆ ಅಂದರೆ, ಸಮ್ಯಕ್ ವಿಷಮ ವಿಜ್ಞಾನ ತಾರತಮ್ಯಾನುಸಾರತಃ, ಸಮ್ಯಕ್ ವಿಜ್ಞಾನ ತಾರತಮ್ಯ ವಿಷಮ ವಿಜ್ಞಾನ ತಾರತಮ್ಯ. ಸರಿಯಾಗಿ ತಿಳ್ಕೊಂಡಿದ್ದಾನೆ ಎಷ್ಟು ತಿಳ್ಕೊಂಡಿದ್ದ, ತಪ್ಪಾಗಿ ತಿಳ್ಕೊಂಡಿದ್ದಾನೆ ಎಷ್ಟು ತಿಳ್ಕೊಂಡಿದ್ದ, ಸರಿಯಾಗಿ ತಿಳ್ಕೊಂಡಿದ್ದರೆ ಸುಖ, ಹೆಚ್ಚು ಸರಿಯಾಗಿ ತಿಳ್ಕೊಂಡ್ರೆ ಹೆಚ್ಚು ಸುಖ, ಕಡಿಮೆ ಸರಿಯಾಗಿ ತಿಳ್ಕೊಂಡ್ರೆ ಕಡಿಮೆ ಸುಖ, ತಪ್ಪಾಗಿ ತಿಳ್ಕೊಂಡಿದ್ದರೆ ದುಃಖ, ಹೆಚ್ಚು ತಪ್ಪಾಗಿ ತಿಳ್ಕೊಂಡ್ರೆ ಹೆಚ್ಚು ದುಃಖ. ಆ ಕ್ರಮದಲ್ಲಿ ಆಗುತ್ತೆ ಅಂತ ಹೇಳಿದ. ಸಮ್ಯಕ್ ವಿಷಮ ವಿಜ್ಞಾನ ತಾರತಮ್ಯಾನುಸಾರತಃ ಫಲಂಭವೇ, ಫಲ ಬರೋದಕ್ಕೆ ಇದೇ ಕಾರಣ. ಜ್ಞಾನಕ್ಕೆ ತಕ್ಕಂತೆ ಹೇಗೆ ಬರೆದಿರ್ತಾರೋ ಹಾಗೆ ಮಾರ್ಕ್ಸ್ ಹೇಗೆ ಬರುತ್ತೋ ಆ ರೀತಿಯಲ್ಲಿ ಇದು ಬರುತ್ತೆ. ಇದೆ ಸಿ ಐ ಟಿ, ಸಿ ಐ ಟಿಯಲ್ಲಿ ಏನು ಮಾಡ್ತಾರೆ, ಬರಿ ಬರೀತಾ ಹೋಗ್ತಾರೆ, ತಪ್ಪು ಬರೀತಾರೆ. ತಪ್ಪರಿದ್ರೆ ಅದು ಒಂದಕ್ಕೆ ಮಾರ್ಕ್ ಕಳೆಯೋದಿಲ್ಲ, ಇನ್ನೇನು ಮಾಡ್ತಾರೆ, ಸರಿ ಬರೋದಕ್ಕೆ ಒಂದು ಮಾರ್ಕ್ಸ್ ಮೈನಸ್ ಮಾಡ್ತಾರೆ. ಮತ್ತೆ ಅರ್ಥ ಆಯ್ತಾ? ನೆಗೆಟಿವ್ ಮಾರ್ಕ್ಸ್ ಮತ್ತೆ ತಪ್ಪರದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೇನು ತಿಳ್ಕೊಂಡಿರ್ತೇವೆ, ತಪ್ಪು ಮಾಡಿದ್ರೆ ಅಷ್ಟೇ ತಪ್ಪು ಅಲ್ಲ, ಇನ್ನೊಂದು ಸರಿ ಮಾಡಿದ್ದು ಕ್ಯಾನ್ಸಲ್ ಆಗುತ್ತೆ. ಅದೇ ಆ ಥರ ಎಲ್ಲ ಮಾಡೋದ್ರಿಂದ ನಾವೆಲ್ಲ ಇದಕ್ಕೆಲ್ಲ ಯಾತಕ್ಕೆ ಉತ್ತರ ಕೊಡ್ತಾರೆ ಅಂದರೆ, ಎಲ್ಲ ಓದ್ದವರಿಗೆ ಆಗಲಿ ಅಥವಾ ತಪ್ಪು ಮಾಡಿದವ್ರ ಫಲ ಯಾತಕ್ಕಾಗಿಲ್ಲ ಅಂದರೆ ಈ ಥರ ಫಲ ಸಿಗುತ್ತೆ. ಅದು ನಮಗೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಟ್ಯಾಕ್ಸ್ ಎಷ್ಟು ಕೊಟ್ಟಿ ಅಂತ ಉಳಿದವ್ರನ್ನ ಕೇಳಕ್ಕೆ ಬರೋದಿಲ್ಲ. ಒಂದೇ ಸ್ಯಾಲ್ರಿ, ಟ್ಯಾಕ್ಸ್ ಬೇರೆ ಆಗುತ್ತೆ ಯಾತಕ್ಕೆ? ಒಂದೇ ಸ್ಯಾಲ್ರಿ ಒಳಗೆ ಎಲ್ಲರೂ ಟ್ಯಾಕ್ಸ್ ಒಂದೇ ರೀತಿ ಕಟ್ಟೋದಿಲ್ಲ ಯಾತಕ್ಕೆ? ಮೋಸಗಿಸ ಮಾಡಿಲ್ಲ, ಸೇವಿಂಗ್ಸ್ ಇದೆ, ಬೇರೆ ಯಾವುದೋ ಡೊನೇಷನ್ ಇದೆ, ಅದರ ಸ್ಯಾಲ್ರಿ ಕರೆಕ್ಟ್ ಆಗುತ್ತೆ. ಅದು ನಮ್ಮ ಸ್ಯಾಲ್ರಿ ವಿಷಯನೇ ಕರೆಕ್ಟ್ ಹೇಳಕ್ಕೆ ಬರೋದಿಲ್ಲ ಅಂದಮೇಲೆ ಟ್ಯಾಕ್ಸ್ ಬಗ್ಗೆ, ಇಲ್ಲಿ ಪುಣ್ಯ ಪಾಪದ ಬಗ್ಗೆ ಹೇಳೋದಕ್ಕೆ ಬರೋದಿಲ್ಲ. ಅದರೊಳಗೆ ಎಷ್ಟು ಜ್ಞಾನ ಇರುತ್ತೆ ಯಾರಿಗೆ ಗೊತ್ತು? ಸಮ್ಯಕ್ ವಿಷಮ ವಿಜ್ಞಾನ ತಾರತಮ್ಯಾನುಸಾರತಃ ಫಲಂಭವೇ ತಾರತಮ್ಯ ಸುಖ ದುಃಖಾತ್ಮಕಂ ಋಣ. ವಾಯುದೇವರು ಸಮ್ಯಕ್ ವಿಜ್ಞಾನವಾದ್ದರಿಂದ ಅತ್ಯಂತ ಹೆಚ್ಚು ಸುಖ, ರುದ್ರಾದಿ ದೇವರಿಗೆ ಸ್ವಲ್ಪ ಕಡಿಮೆ. ಇನ್ನು ದುಃಖ ತೊಗೊಂಡು ಕಲಿಗದು ಅತ್ಯಂತ ಹೆಚ್ಚು ದುಃಖ. ದುರ್ಯೋಧನ ದುಶ್ಯಾಸನ ಸ್ವಲ್ಪ ಕಡಿಮೆ ದುಃಖ, ದುಃಖ ದುಃಖ ಇರುತ್ತೆ, ದುಃಖದಲ್ಲೂ ತಾರತಮ್ಯ ಇದೆ. ಯಾಕೆ? ತಪ್ಪು ತಿಳುವಳಿಕೆಯಲ್ಲೂ ತಾರತಮ್ಯ ಇರೋದ್ರಿಂದ. ಫಲಂಭವೇ ತಾರತಮ್ಯ ಸುಖ ದುಃಖಾತ್ಮಕಂ ಋಣ. ಸಮ್ಯಕ್ ಅದು ಫಲ ಅಂದರೆ ಸುಖ ದುಃಖಾತ್ಮಕ. ಫೈನಲ್ ಫಲ ಯಾವುದು? ಸುಖ ಅಥವಾ ದುಃಖ, ಅದೇ ಫೈನಲ್ ಫಲ. ಇನ್ನೇನೇ ಮಾಡಿದ್ರು ಕೂಡ ಕೊನೆ ಗುಡಿಯೋದು ಯಾವುದು? ಸುಖ ದುಃಖಗಳಷ್ಟೇ. ಸುಖ ಬಂದರೆ ಸರಿಯಾದ ಜ್ಞಾನ ಇದ್ದರೆ ಸುಖ, ತಪ್ಪಾದ ಜ್ಞಾನ ಇದ್ದರೆ ದುಃಖ. ಅದೇ ಫಲದ ಸ್ವರೂಪ. ಸಮ್ಯಕ್ ಜಾಧಿಕ ವಿಜ್ಞಾನ ಸುಖಾಧಿಕ್ಯಂ ಭವೇನ್ ಋಣ ಅಥೋ ಯಥಾತ್ಮಶಕ್ತಿಯೈವ ಶ್ರವಣಂ ಮನನಂ ತಥಾ. ಇದಿಷ್ಟು ಕಂಕ್ಲೂಡ್ ವಾಪಸ್ ಹೋಗ್ತಾರೆ ಈಗ. ಸೊ ಸರಿಯಾದ ಜ್ಞಾನದಿಂದ ಸುಖ, ಹೆಚ್ಚು ಸರಿಯಾದ ಜ್ಞಾನ ಹೆಚ್ಚು ಸುಖ. ಆದ್ದರಿಂದ ಸರಿಯಾಗಿ ನಾವು ತಿಳಿಬೇಕಾದ್ದರಿಂದ ಆದಷ್ಟು ಹೆಚ್ಚೋದಷ್ಟು ಏನಾಗುತ್ತೆ ನಮಗೆ? ಸರಿಯಾದ ಜ್ಞಾನ ಜಾಸ್ತಿ ಬರುತ್ತೆ, ತಪ್ಪು ಜ್ಞಾನ ಬರದಂತೆ ಆಗುತ್ತೆ. ಬೆಳಕು ಜಾಸ್ತಿ ಇದ್ದಷ್ಟು ಕೂಡ ಕತ್ತಲೆ ಅಪಾಯ ಕಡಿಮೆ. ಹೊತ್ತಾನೆ ಬೆಳಕು ಜಾಸ್ತಿ ಇದ್ದಷ್ಟು ಕೂಡ ಕತ್ತಲೆ ಅಪಾಯ ಬರೋದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ಏನು ಮಾಡಬೇಕು? ಹೆಚ್ಚೆಚ್ಚು ಓದೋದು ಬಹಳ ಮುಖ್ಯವಾದದ್ದು. ಕಡಿಮೆ ಓದಿದರೆ ಬರೋ ಕನ್ಫ್ಯೂಷನ್ನು ಹೆಚ್ಚು ಓದ್ದಾಗ ಬರೋದಿಲ್ಲ. ಸಮ್ಯಕ್ತ ಅಧಿಕ ವಿಜ್ಞಾನ ಸುಖಾಧಿಕ್ಯಂ ಭವೇನ್ ಋಣಾನ್ ಅಥೋ ಯಥಾ ಆತ್ಮಶಕ್ತಿಯವ ಶ್ರವಣ ಮನನಂ ತಥಾ. ಅದರಲ್ಲಿ ಎಷ್ಟು ಶಕ್ತಿ ಇರುತ್ತೋ ಆ ಶ್ರವಣ ಮನಗಳನ್ನು ಮಾಡಲೇಬೇಕು, ಇಲ್ಲದವರು ಸಿದ್ಧಾಂತ ಆಗೋದಿಲ್ಲ ಅಂಥೇಳಿ ಈ ಸರ್ವ ವೇದಾಂತ ಪ್ರತ್ಯಯಾಧಿಕರಣಕ್ಕೆ ಇಷ್ಟೆಲ್ಲ ನೋಟಿಸ್ ಭಾಷ್ಯದೊಳಗೆ ಇದನ್ನು ಬರೆದಿರೋದು ಒಂದು ಎರಡು ಮೂರು ಇದರಲ್ಲಿ ಮುಗಿಸ್ಬಿಟ್ಟಿದೆ. ಟಿಟೇ ಎಲ್ಲ ಬರ ಸುಧಾ ಇದರೊಳಗೆ ಸುಮಾರು 100 ಪುಟದ ಮೇಲೆ ಆಗುತ್ತೆ. ಇಷ್ಟಕ್ಕೆ ಸುಧಾದ್ರೆ ವಿವರಣೆ ಕೊಡಬೇಕಾದ ಸ್ವೀಕಾರ ಇರೋ ಮೋರ್ ದನ್ 100 ಪೇಜಸ್ ಅಷ್ಟು ವಿಷಯ ಬರೀತಾ ಇದೆ ಅಲ್ಲಿಗೆ. ನಾಳೆ ದಿವಸ ಉಪಸಂಹಾರಾದಿ ಎಷ್ಟು ಓದಿ ಆಯ್ತಲ್ಲ, ಎಷ್ಟು ಅಪ್ಲೈ ಮಾಡ್ತೀವಿ ಅಂತ ಮುಂದಿನ ಪ್ರಶ್ನೆ. ಓದೋದು ಒಂದು ಪಾಯಿಂಟು, ಅಪ್ಲೈ ಮಾಡೋದು ಇನ್ನೊಂದು ಪಾಯಿಂಟ್. ಅದರ ಬಗ್ಗೆ ಉಪಸಂಹಾರ ಅಂತ ಹೇಳಿದ್ರೆ ಅಧ್ಯಯನ ಮೇಲೆ ಉಪಸಂಹಾರ.